தஸ்மாத் தஸ்ய ஸ்ரீ ப்ரஹ்மருத்ர பிரபுதி சரணரத்வீஷ சத்ராத்மகஸ்ய விஷ்ணுர்கஸ்தாஸ்தமஸ்தாஹ சகலகுணநிதிஹி சர்வதோஷ வ்யபேதஹ குருணானந்தோ அவ்யயோயோ குருரபி பரம சிந்தயே தம் மகாந்தம். ஸ்ரீ குருப்யோ நம. ஹரி சுக உவாச்ச சம்ப்ரதஸ்யைவம் அஜனோ ஜனானாம் பரமேஷ்டினஹ பஷ்யதஸ்தஸ்ய தத்ரூபம் ஆத்மனோ நிருணத்தரிஹி சம்ப்ரதஸ்ய ஏவம் அஜனஹ ஜனானாம் பரமேஷ்டினஹ பஷ்யதஹ தஸ்ய தத்ரூபம் ஆத்மனஹ நிருணத்தரிஹி. இரீதியாகி ஜனானாம் அஜனஹ ஜனனரஹித அந்த ஜனரஹிதனாதந்த ஸ்ரீஹரியு ஜனானாம் பரமேஷ்டினஹ எல்ல ருத்ராதி தேவதைகளிகெல்ல பரமேஷ்டினஹ அதிபதியாதந்த பிரம்மதேவரிகே ஏவம் ஈ ரீதியாகி சம்பிரதர்ஷ தத்ரூபம் சம்பிரதன ரூபவன்னு தோரிசிபிட்டு பசியதஹ தஸ்ய பிரம்மதேவர் நோடுத்திரபேக்காதரனே ஆத்மனஹ தத்ரூபம் ஹரிஹி நெரணு தன்ன ரூபவன்னு ஸ்ரீஹரி அந்தர்தானகொளிசிதா ವಿಶೇಷ ರೂಪ. ಯಾವಾಗಲೂ ಬ್ರಹ್ಮದೇವರಿಗೆ ಒಂದು ರೂಪ ದರ್ಶನ ಇದ್ದೇ ಇದೆ. ವಿಶೇಷ ರೂಪ ದರ್ಶನವನ್ನು ಆ ರೀತಿಯಾಗಿ ಮಾಡಿಸಿಬಿಟ್ಟು ಚತುಶ್ಚೋಕಿ ಭಾಗದ ಉಪದೇಶವನ್ನು ಮಾಡಿ ಅದೃಶ್ಯರಾದರು ಅಂತ. ಅಂತರ್ಹಿತೇಂದ್ರಿಯಾರ್ಥಾಯ ಹರಯೇ ಅವಹಿತಾಂಜಲಿ ಸರ್ವಭೂತಮಯೋ ವಿಶ್ವಂ ಸಸರ್ಜೇದಂ ಸ ಪೂರ್ವವತ್. ಅಂತರ್ಹಿತೇಂದ್ರಿಯಾರ್ಥಾಯ ಹರಯೇ ಅವಹಿತಾಂಜಲಿ ಸರ್ವಭೂತಮಯ ವಿಶ್ವಂ ಸಸರ್ಜ ಇದಂ ಸಹ ಪೂರ್ವವತ್. ಸಹ ಆ ಬ್ರಹ್ಮದೇವರು ಅಂತರ್ಹಿತ ಇಂದ್ರಿಯಾರ್ಥಾಯ, ಅರ್ಥ ಅಂದರೆ ವಿಷಯ, ಅಂತರ್ಹಿತ ಅಂದರೆ ಮರೆಯಾದ, ಇಂದ್ರಿಯಗಳ ದೃಷ್ಟಿಯಿಂದ ಮರೆಯಾದಂತಹ ಅಂದರೆ ಬಾಹ್ಯೇಂದ್ರಿಯಗಳಿಗೆ ಗೋಚರನಾಗದೆ ಅದೃಶ್ಯನಾದಂತಹ ಹರಯೇ ಶ್ರೀಹರಿಗೆ ಅವಹಿತ ಅಂಜಲಿ ಕೈಜೋಡಿಸಿದವರಾಗಿ ಪುನಃ ವಿಶೇಷ ನಮಸ್ಕಾರ ಮಾಡಿದವರಾಗಿ ಸರ್ವಭೂತಮಯ ಸಹ ಎಲ್ಲ ಭೂತಗಳ ಮಯ ಅಂದರೆ ಎಲ್ಲ ಪ್ರಾಣಿಗಳಲ್ಲಿ ಶ್ರೇಷ್ಠರಾದ ಬ್ರಹ್ಮದೇವರು ಇದಂ ವಿಶ್ವಂ ಪೂರ್ವವತ್ ಸಸತ್ಯ ಇಡೀ ಜಗತ್ತನ್ನು ಹಿಂದಿನ ಕಲ್ಪದಲ್ಲಿ ಹೇಗಿತ್ತೋ ಆ ರೀತಿಯಾಗಿ ಸೃಷ್ಟಿ ಮಾಡಿದರು. ಧಾತಾ ಯಥಾಪೂರ್ವಂ ಅಕಲ್ಪಯತ್ ಅಂತಿದೆಯಲ್ಲ ಹಾಗೆ ಸಹ ಪೂರ್ವವತ್ ಸಸತ್ಯ ಹಿಂದೆ ಮಾಡಿದ ರೀತಿಯಲ್ಲಿನೇ ಅವರು ಸೃಷ್ಟಿ ಮಾಡಿದರು. ಸರ್ವಶ್ಚಾಪಿ ಪ್ರಧಾನತ್ವಾ ಸರ್ವಮಯ ಇರಿಯತೆ ಬ್ರಹ್ಮದೇವರನ್ನು ಸರ್ವಭೂತಮಯ ಅಂತ ಕರೆದರು. ಸರ್ವಭೂತಮಯ ಅಂದ್ರೇನು? ಇಲ್ಲಿ ಮಯ ಶಬ್ದಕ್ಕೆ ಪ್ರಾಚುರ್ಯಾರ್ಥೆ ತಾದಾತ್ಮ್ಯಾರ್ಥೆ ವಿಕಾರಾರ್ಥೆ ಮಯತ್ರಿಧ ಪ್ರಾಧಾನ್ಯಾರ್ಥ. ಎಲ್ಲ ಪ್ರಾಣಿಗಳಲ್ಲೂ ಶ್ರೇಷ್ಠರಾದಂಥ ಬ್ರಹ್ಮದೇವರು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದರು. ಹಿಂದಿನ ಕಲ್ಪದಲ್ಲಿ ಹೇಗಿತ್ತೋ ಹಾಗೆ. ಪ್ರಜಾಪತಿರ್ ಧರ್ಮಪತಿ ಏಕದಾ ನಿಯಮಾನ್ಯಮಾನ್ ಭದ್ರಂ ಪ್ರಜಾನಾಮನ್ವಿಚ್ಛನ್ ಆತಿಷ್ಠನ್ ಸ್ವಾರ್ಥ ಕಾಮಯ. ಪ್ರಜಾಪತಿ ಧರ್ಮಪತಿ ಏಕದಾ ನಿಯಮಾನ್ ಯಮಾನ್ ಭದ್ರಂ ಪ್ರಜಾನಾಂ ಅನ್ವಿಚ್ಛನ್ ಆತಿಷ್ಠನ್ ಸ್ವಾರ್ಥ ಕಾಮಯ. ಹೀಗಿದ್ದ ಗೇರಾಯ್ತೊಂದ್ಸಲ ಪ್ರಜಾಪತಿ ದಂಪತಿ ಉಪದಿ ವಾ ತತ್ತದ್ ವಿಶೇಷ ಕಾರ್ಯಪ್ರಾಪ್ತೋ ತತ್ತದ್ಯೋಗ ಯೋಗ್ಯ ಅನುಷ್ಠಾನ ಕರ್ತವ್ಯವಿಧಿ ಧರ್ಮಸ್ಯ ಪಾಲಕ. ಧರ್ಮಪತಿ ಧರ್ಮಪತಿ ಎಂದು ಬ್ರಹ್ಮದೇವರನ್ನೇನಂತ ಕರೆದರು? ಪ್ರಜಾಪತಿ, ಎಲ್ಲ ಪ್ರಾಣಿಗಳಿಗೆ ಸೃಷ್ಟಿಕರ್ತರಾದ್ದರಿಂದ ಪ್ರಜಾಪತಿ. ಧರ್ಮಪತಿ ಅಂದ್ರೇನು? ಸಪದಿ ಸಂಪದಿ ವಿಪದಿ ವಾ ತತ್ತದ್ ವಿಶೇಷ ಕಾರ್ಯಪ್ರಾಪ್ತೋ ತತ್ತದ್ಯೋಗ್ಯ ಅನುಷ್ಠಾನಂ ಕರ್ತವ್ಯಂ ಇತಿ ಧರ್ಮಸ್ಯ ಪಾಲಕ. ಸಂಪತ್ತೇ ಬರಲಿ ವಿಪತ್ತೇ ಬರಲಿ, ಆ ಕಾಲಕ್ಕೆ ಏನು ಮಾಡಬೇಕು ಅಂತ ಧರ್ಮಾನುಷ್ಠಾನವನ್ನು ಮಾಡಲೇಬೇಕು ಅಂತ ಶಾಸನ ಮಾಡ್ತಕ್ಕಂಥವರಾದ್ದರಿಂದ ಬ್ರಹ್ಮದೇವರಿಗೆ ಧರ್ಮಪತಿ ಅಂತ ಹೆಸರು. ಅವರೇನು ಮಾಡಿದರು? ಪ್ರಜಾನಾಂ ಭದ್ರಮನ್ವಿಷ್ಯನ್ ದೇವತೆ ಪ್ರಜೆಗಳಿಗೆ ಎಲ್ಲ ಜನಗಳಿಗೂ ಕಲ್ಯಾಣವಾಗಬೇಕು ಅಂತ ಹೇಳಿ ಒಂದು ಉಪಾಯವನ್ನು ಮಾಡಿದರೆ ಅನ್ವಿಚ್ಛನ್ ಯಮಾನ್ ನಿಯಮಾನ್ ಆತಿಷ್ಠನ್ ಸ್ವಾರ್ಥ ಕಾಮಯ. ಯಮ ಮತ್ತು ನಿಯಮಗಳನ್ನು ಲೋಕಕ್ಕೆ ವಿಧಿಸಿದರು ಅಂತ ಅರ್ಥ. ಸ್ವಾರ್ಥ ಕಾಮ್ಯಯ ತದಪಿ ಸ್ವಪ್ರಯೋಜನಮಿತಿ ಮನೀಷಯ ಮುಕ್ತವು ಸುಖೋದ್ರೇಕಾರ್ಥತ್ವಾದಿತ್ಯರ್ಥ. ಸ್ವಾರ್ಥ ಕಾಮಯ ಒಳ್ಳೆ ಪದ. ಬ್ರಹ್ಮದೇವರು ಸೃಷ್ಟಿ ಮಾಡೋಕ್ಕೆ ಯಾತಕ್ಕೆ ಕೊಟ್ಟಿದ್ದಾರೆ ಮುಂದೆ ಅಂದರೆ ಸ್ವಾರ್ಥ ಇದೆ ಅಂತ ಅವರಿಗೂ ಒಂದು ಕೂಡ. ಸ್ವಾರ್ಥ ಶಬ್ದಕ್ಕೆ ಎರಡರ್ಥ. ಒಂದರ್ಥ ಸ್ವಾರ್ಥ ಅಂದರೆ ಆಯಾ ಜೀವರಿಗಳಿಗೆ ಏನು ಗುರಿ ಸಾಧಿಸಬೇಕಾಗಿದೆಯೋ ಅದು ಸಿದ್ಧಿಸಲಿ ಅಂತ ದೃಷ್ಟಿ ಅಂತ ಒಂದು. ಇನ್ನೊಂದು ಸ್ವಾರ್ಥ ಕಾಮ್ಯ ಸ್ವಾರ್ಥ ಅಂತ ಹೇಳಿದರೆ ಅವ್ರದ್ದೊಂದು ಸ್ವಾರ್ಥ ಇದೆ ಅಂತ. ಏನದು? ಮುಕ್ತಿಯಲ್ಲಿ ಪರಮಾನಂದವನ್ನು ಹೊಂದಬೇಕು ಅನ್ನೋ ಸ್ವಾರ್ಥ ಇದೆ. ಅದಕ್ಕೋಸ್ಕರವಾಗಿ ಬೇಷ್ಟು ಪಾಠ ಮಾಡ್ತಾನೆ, ಕುಡಿದ್ರೆ ತಿಳಿಲಿ ಅಂತ ಒಂದು ಉದ್ದೇಶ, ಗೊತ್ತಾಯ್ತಾ? ತನಗೂ ಸಂಬಳ ಇತ್ಯಾದಿ ಬರಲಿ ಅಂತ ಇನ್ನೊಂದು ಉದ್ದೇಶ. ಏಕಕಾಲಕ್ಕೆ ಎರಡು ಉದ್ದೇಶ ಇದೆ. ಒಂದೇ ಇದ್ರೆ ಮೋಸ. ಬ್ರಹ್ಮದೇವರಿಗೂ ಒಂದು ಅಪೇಕ್ಷೆ ಇದೆ, ಮುಕ್ತಿಯಲ್ಲಿ ಏನಾಗಬೇಕು? ವಿಶೇಷ ಆನಂದವನ್ನು ಹೊಂದಬೇಕು. ಅದಕ್ಕೆ ಆನಂದ ತೀರ್ಥ ಪರಾನಂದ ವರದ, ಆನಂದ ಪರಾನಂದ ಅಂತ ಕರೀತಾರೆ. ಆನಂದದಲ್ಲಿ ಕ್ಲೈಮ್ಯಾಕ್ಸ್ ಅದು ಬರೋದು ಬ್ರಹ್ಮದೇವರಿಗೆ ಮಾತ್ರ. ಅದಕ್ಕೋಸ್ಕರವಾಗಿ ಬ್ರಹ್ಮದೇವರು ಏನು ಮಾಡಿದ್ದಾರೆ, ಪರಮಾತ್ಮ ಅರ್ಪಣೆ ನಡೆಸಲಿಕ್ಕೆ ಅಂತ ಹೊರಟು ಜನಗಳ ಉದ್ಧಾರಕ್ಕೋಸ್ಕರ ಎರಡನ್ನ ಹಾಕಿದರು. ನಿಯಮಾನ್ ಯಮಾನ್, ಯಮವತ್ತು ನಿಯಮಗಳನ್ನು ಅನುಷ್ಠಾನ ಮಾಡಿ ಅಂತ ಹೇಳಿದರು. ಯಮ ನಿಯಮಗಳು ಅಂದ್ರೆ ಏನು ಅಂತ ಹೇಳುತ್ತಾರೆ, ಅಹಿಂಸಾ ಸತ್ಯಂ ಅಸ್ತೇಯಂ ಬ್ರಹ್ಮಚರ್ಯಂ ದಯಾ ಆರ್ಜವಂ ಕ್ಷಮಾ ಧೃತಿ ಮಿತಾಹಾರ ಶೌಚಶ್ಚೇತಿ ಯಮಾದಶಾ. ಈ ಹತ್ತನ್ನ ಯಮಗಳು ಅಂತ ಕರೀತಾರೆ. ಯಾವುದು ಹತ್ತು? ಯಮ ನಿಯಮ. ಯೋಗದಲ್ಲಿ ಯಾವ್ದು ಸೇರಿಕೊಂಡಿದೆ? ಯಮ ನಿಯಮ ಅಂತ ಕರೀತಾರೆ. ಯಮದಲ್ಲಿ ಯಮ ಅಂತ ಶಬ್ದಕ್ಕೆ ಏನರ್ಥ ಅಂದ್ರೆ ಅಹಿಂಸಾ, ಹಿಂಸೆ ಮಾಡದೇ ಇರೋದು. ಸತ್ಯಂ, ಸತ್ಯವನ್ನೇ ಹೇಳೋದು. ಅಸ್ತೇಯಂ, ಕಳತನ ಮಾಡದೇ ಇರೋದು. ಬ್ರಹ್ಮಚರ್ಯಂ, ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋದು. ದಯಾ, ಭೂತದಯ, ಇತರವೇ ದಯೆ ತೋರಿಸೋದು. ಆರ್ಜವಂ, ನೇರತನ, ಮನಸ್ಸು ಮಾತು ಮತ್ತು ಕೃತಿಯಲ್ಲಿ ಒಂದೇ ರೀತಿ ಇರೋದು. ಕ್ಷಮಾ, ಕ್ಷಮಿಸೋದು. ಧೃತಿ, ಧೈರ್ಯ. ಮಿತಾಹಾರ, ಹೆಚ್ಚು ಊಟ ಮಾಡದೇ ಇರೋದು. ಆಹಾರ ತಗೊಳ್ಳದೇ ಇರೋದಲ್ಲ, ಹೆಚ್ಚು ಬೇಕೋ ಅಷ್ಟು ತಗೊಳ್ಳೋದು. ಕೆಲಸ ಹೆಚ್ಚಾಗಿದ್ದು ಕೂಡ ಹಾಕಿದ್ರು ಅಂತ ತಗೊಳ್ತಾರೆ. ನಮಗೋಸ್ಕರ ತಗೊಳ್ಳಿ ಅಂತ ಇವರು, ಇನ್ನೊಬ್ಬರು ತಗೊಳ್ಳಿ ಅಂತ ಅವ್ರು ಹಾಕಿದ ಕೊನೆಗೆ ಏನಾಗುತ್ತೆ? ಎಷ್ಟೋ ಜನ ಹಾಗೆ ಮಾಡೋದು. ನಾನು ಹಾಕಿಲ್ಲ, ಎಲ್ಲರೂ ನೀವು 100 ಜನ ಬಡಿಸಿಬಿಟ್ರೆ ಪಾಪ ಗತಿ ಏನಾಗಬೇಕು ಅವನಿಗೆ? ಅದಕ್ಕೆ ಮಿತಾಹಾರ, ಎಷ್ಟು ಆಹಾರ ದೇಹಕ್ಕೆ ಬೇಕೋ ಅಷ್ಟೇ. ಶೌಚ ಪೆಟ್ರೋಲ್ ಹಾಗೆ ಹಾಕಿಸ್ತಾನೆ. 100 ಕಿಲೋಮೀಟರ್ 10 ಕಿಲೋಮೀಟರ್ ಹೋಗ್ಬೇಕಾದ್ರೆ ಯಾವನು 10 ಲೀಟರ್ ಪೆಟ್ರೋಲ್ ಹಾಕ್ಸೋದಿಲ್ಲ. ಎಷ್ಟು ಹಾಕ್ತಾರೆ? ಎಷ್ಟು ಬೇಕೋ ಅಷ್ಟೇ ಹಾಕಿಸ್ತಾರೆ. ಅದೇ ರೀತಿ ಊಟ ಎಷ್ಟು ಮಾಡ್ಬೇಕಂದ್ರೆ ಅವತ್ತಿನ ನೋಡ್ಕೋಬೇಕಂತೆ. ಇವತ್ತು ಏನು ಕೆಲಸ ಇದೆ ಪ್ಲಾನ್ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಊಟ ಮಾಡ್ಬೇಕಂತೆ. ಹೆವಿ ವರ್ಕ್ ಇದ್ದಾಗ ಏನು ಮಾಡಬೇಕು? ಜಾಸ್ತಿ ಊಟ ಮಾಡಬೇಕು. ಜಾಸ್ತಿ ಊಟ ಮಾಡಬೇಕು ಹೆವಿ ವರ್ಕ್ ಇದ್ದಾಗ. ಯಾಕೆ ಅಷ್ಟು ಫುಲ್ ಫ್ಯೂಯಲ್ ಬೇಕಾಗ್ತದೆ ಲಾಂಗ್ ಡಿಸ್ಟೆನ್ಸ್ ಇದ್ದಾಗ. ವಿಶೇಷ ಏನಿಲ್ಲ, ಏನು ಮಾಡಬೇಕಾಗ? ಲೈಟ್ ಫುಡ್. ಮಳೆಗಾಲದಲ್ಲಿ ಯಾಕೆ ಚಾತುರ್ಮಾಸ್ಯ ಅಂತ ಹೇಳ್ತಾರೆ ಅಂದರೆ ಈ ಹೆಚ್ಚು ಬೇಕಾಗಲ್ಲ, ಗೊತ್ತಾಗ್ತಿಲ್ಲ. ಆ ಕಾಲಕ್ಕೆ ಆ ತಕ್ಕದ್ದು ಏನಾಗ ರಿಲೀಸ್ ಆಗಿಬಿಡುತ್ತೆ ತಕ್ಷಣ. ಬೇಸಿಗೆಯಲ್ಲಿ ನೀರು ಏನ ಅದೇ ಮಾಡಬಾರ್ದು ಅಂತ ಹೇಳಿ ಮಾಡಬಾರ್ದು, ಕಡಿಮೆ ಮಾಡಬೇಕು. ಆ್ಯಕ್ಚುಲಿ ಆಲ್ರೆಡಿ ಕಡಿಮೆ ಮಾಡಬೇಕು ಊಟ. ಕ್ಷಮಾಧೃತಿ ಮಿತಾಹಾರ ಶೌಚಂಚೇತಿ ಜಮಾದಶ. ಶೌಚ ಅಂದರೆ ಮಡಿ, ಮಡಿ ಮೇಲೆ ಶುದ್ಧಿ ಅಂತ ಅರ್ಥ. ಶುಚಿನಃ ಭಾವ ಶೌಚಂ, ಶುದ್ಧವಾಗಿರಬೇಕು. ಇಷ್ಟನ್ನು ಏನಂತ ಕರೀತಾರೆ? ಯಮಗಳು ಅಂತ ಕರೀತಾರೆ. ಯೋಗಾಸನಕ್ಕೆ ಇವೆಲ್ಲ ಬೇಕು. ಯೋಗದಲ್ಲಿ ಇವತ್ತು ಯಾರು ಹೇಳ್ಕೊಡ್ತಾರೆ ಯೋಗಕ್ಕೆ ಹೋದಾಗ? ಬರೀ ಹಾಕ್ಬಿಡಿ, ಕೈ ಎತ್ತಿ, ಕಾಲೆತ್ತಿ ಅಂತಾರೆ ಹೊರತು ಇದೇ ಇಲ್ಲ. ಇವಿದ್ರೆ ಯೋಗ ಬರುತ್ತೆ. ಎಲ್ಲ ಪೂರ್ತಿ ಯಾವುದು ಕಪ್ಲಾಗಬೇಕಲ್ಲ, ಇವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರಗಳು. ಮನಸ್ಸೇ ಸರಿ ಇಲ್ದವ್ರು ಯೋಗಾಸನ ಹಾಕಿ ಏನು ಉಪಯೋಗ ಇಲ್ಲ. ಇನ್ನು ನಿಯಮಗಳು ಅಂದ್ರೆ ಏನು? ತಪಃ, ಸಂತೋಷ, ಆಸ್ತಿಕ್ಯಂ, ದಾನಂ, ಈಶ್ವರ ಪೂಜನಂ, ಸಿದ್ಧಾಂತ ಶ್ರವಣಂಚೈವ, ಶ್ರೀಮತಿಶ್ಚ ಜಪೋ ವ್ರತಂ, ಏತೇ ತು ನಿಯಮಾ ಪ್ರೋಕ್ತಃ, ತಾಂಶ್ಚ ಸರ್ವಾನ್ ಪೃಥಕ್ ಶೃಣು ಇತ್ಯಾದಿ ಯೋಗಶಾಸ್ತ್ರೇ. ವಿಜಯದೇವ ಸ್ವಾಮಿಗಳು ಯೋಗಶಾಸ್ತ್ರ ಕೋಟ್ ಮಾಡ್ತಾರೆ. ಯೋಗಶಾಸ್ತ್ರದಲ್ಲೇ ಬಂದಿದೆ. ಏನೇನು ನಿಯಮಗಳು ಅಂದರೆ, ತಪಃ, ತಪಸ್ ಮಾಡೋದು. ಆಚಾರ ಅರ್ಥ ಬರೀತಾರೆ ಬೇರೆ ಕಡೆ. ತಪಸ್ಸು ಅಂದ್ರೇನು? ಕೃಷ್ಣ ಚಾಂದ್ರಾಯಣಾಧಿಕಂ ತಪಃ, ವ್ರತ ಉಪವಾಸಗಳ ಆಚರಣೆಯ ತಪಸ್ಸು. ಸಂತೋಷ, ಸಂತೋಷ ಅಂದರೆ ತೃಪ್ತಿ. ಎಷ್ಟಿರುತ್ತೋ ತೃಪ್ತಿ ಪಡಬೇಕು ಅದರೊಳಗೆ. ಆಸ್ತಿಕ್ಯಂ, ದೇವರಿದ್ದಾನೆ ದೃಢವಾದ ನಂಬಿಕೆ. ದಾನಂ, ದಾನಧರ್ಮ ಪ್ರವೃತ್ತಿ. ಈಶ್ವರ ಪೂಜನಂ, ನಿತ್ಯ ದೇವ್ರ ಪೂಜೆ ಮಾಡೋದು. ಸಿದ್ಧಾಂತ ಶ್ರವಣಂಚೈವ, ಸಿದ್ಧಾಂತವನ್ನು ಶ್ರವಣ ಮಾಡೋದು ಪ್ರತಿನಿತ್ಯ. ಆಮೇಲೆ ಶ್ರೀಹಿ, ಕೆಟ್ಟ ಕಾಲ ಮಾಡ ನಾಚಿಕೆ, ಕೆಟ್ಟ ಕೆಲಸ ಮಾಡೋದಕ್ಕೆ ನಾಚಿಕೆ ಪಟ್ಕೊಳ್ಳೋದು. ಆಮೇಲೆ ಮತಿಹಿ, ಒಳ್ಳೆ ಜ್ಞಾನ. ಜಪ, ನಿತ್ಯ ಜಪ ಮಾಡೋದು. ವ್ರತಂ, ವಿಶೇಷ ವ್ರತಗಳು. ಏತೇತ ನಿಯಮಾ ಪ್ರೋಕ್ತಾ, ಇವಿಷ್ಟು ಏನಂತ ಕರೀತಾರೆ? ನಿಯಮಗಳು ಅಂತ ಕರೀತಾರೆ. ಯಮ ನಿಯಮಗಳನ್ನು ಅನುಷ್ಠಾನ ಮಾಡಿದರೆ ಮಾತ್ರ ಯೋಗ ಸಿದ್ಧಿ ಆಗುತ್ತೆ ಹೊರತು, ಇಲ್ಲ ಹೋದರೆ ಆಸನ ಸಿದ್ಧಿ ಬೇರೆ, ಯೋಗ ಸಿದ್ಧಿ ಬೇರೆ. ಇವರೆಲ್ಲ ಹಾಕ್ಸೋದಲ್ಲ ಆಸನ ಸಿದ್ಧಿ ಅಷ್ಟೇ. ನಮ್ಮ ಜಸ್ಟ್ ಫಾಲ್ಟ್ ಇದ್ದಾಗ ಬೇಸಿಕ್ ಅಷ್ಟೇ, ಮುಂದೆ ಹೋಗೋದೇ ಇಲ್ಲ, ನಿಂತು ಬಿಡುತ್ತೆ. ಏತೇತನಿ ಇವೆಲ್ಲ ಸಾಧನ. ಯೋಗ ಸಿದ್ಧಿ ಅಂದ್ರೆ ಇದೇನು? ಏತೇತು ನಿಯಮ ಪ್ರೋಕ್ತಾ, ತಾಂಶ ಸರ್ವಾನ್ ಪೃಥಕ್ ಶೃಣು. ಇವಿಷ್ಟು ನಿಯಮಗಳು ಅಂತ ಕರೀತಾರೆ. ಇವನ್ನೆಲ್ಲ ಹೇಳ್ತೇವೆ ಕೇಳಿ ಅಂತ ಮುಂದೆ ಹೇಳ್ತಾರೆ. ಇವರು ನೆನಪಿಟ್ಕೊಂಡ್ಬಿಟ್ರೆ ಇವಿಷ್ಟು ಬ್ರಹ್ಮದೇವರು ಏನ್ ಮಾಡಿದ್ರಂತೆ, ಲೋಕೋದ್ಧಾರಕ್ಕೋಸ್ಕರವಾಗಿ ಹಾಕಿದ ರೂಲ್ಸ್ ಅಂತ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫ್ರೇಮ್ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಭದ್ರಂ, ಯಾತಕ್ಕೆ ಮಾಡಿದ್ರು? ಭದ್ರಂ ಪ್ರಜಾನಾಂ ಅನ್ವಿಷನ್, ಜನಗಳಿಗೆಲ್ಲ ಕಲ್ಯಾಣವಾಗಬೇಕು ಅಂತೇಳಿ ದಾರಿ ತೋರಿಸ್ತಾರೆ. ಇದು ಲೋಕದೊಳಗೆ ಕಳ್ತನ ಮಾಡಬೇಡ, ಈ ಸೇಫ್ ಹೋಗ್ತಾನೆ. ಕಳ್ತನ ಮಾಡದೆ ಹೋದರೆ ಅವನಿಗೆ ಭಯನೇ ಇಲ್ಲ ಬೇರೆ ಕಡೆ. ಉಪವಾಸ ಆಯ್ಬೋದು ಬೇಕಾದ್ರೆ, ಅದು ಕಳ್ಳ ಅಂತಲೇ ಹೇಳೋದಿಲ್ಲ ಮೂದೋಯ್. ಹಿಂಸೆ ಮಾಡದೆ ಹೋದ್ರೆ ಇವನು ಹಿಂಸೆ ಮಾಡೋ ಯಾರೋ ಚಾನ್ಸಸ್ ಇಲ್ಲೇ ಇಲ್ಲ. ಒಂದೊಂದೇ ಗುಣಗಳು ಶುರುವಾಗುತ್ತೆ. ಪ್ರತಿಯೊಂದು ಗುಣಕ್ಕೂ ಏನಿದೆ ಜೊತೆಗೆ ಅದು ತಕ್ಕಂಥ ಒಂದು ಪ್ರತಿಫಲ ಇದೆ. ಅಲ್ಟಿಮೇಟ್ ಪ್ರತಿಫಲ ಯಾವುದು ಅಂದರೆ ಅಪರೋಕ್ಷ ಜ್ಞಾನನೇ ಪ್ರತಿಫಲ. ತಂ ನಾರದ ಪ್ರಿಯತಮೋ ರಿಕ್ತಾದಾನಂ, ರಿಕ್ತಾದಾನಾಮನೂರತಃ ಶುಶ್ರೂಷಮಾಣ ಶೀಲೇನ ಪ್ರಶ್ರಯೇಣ ದಮೇನ ಚ. ತಂ ನಾರದ ಪ್ರಿಯತಮಃ ರಿಕ್ತಾದಾನ ದಾನ ಮನೋವ್ರತಃ, ರಿಕ್ತಾದಾನ ಮನೋವ್ರತಃ ಶುಶ್ರೂಷಬಾಣ ಶೀಲೇನ ಪ್ರಶ್ರಯೇಣ ದಮೇನ ಚ. ಇಷ್ಟೆಲ್ಲ ಬ್ರಹ್ಮದೇವರು ಇದು ಮಾಡಿದ ಮೇಲೆ ನಾರದ ಹಾತಂ, ಇದೆಲ್ಲ ನಾರದರು ಕೇಳೋದಕ್ಕೆ ಬಂದಿರ್ತಾರೆ ತಾನೆ ಹೇಳಕ್ಕೆ ಶುರು ಮಾಡಿದ್ದವರು. ಇದನ್ನೆಲ್ಲ ಕೊಡಿದ ಪ್ರಿಯತಮರಾದ ನಾರದರು ಏನ್ ಮಾಡಿದ್ದಾರೆ, ರಿಕ್ತಾದಾಹ ರಿಕ್ತಾದಾನ ಮನೋರಥ. ರಿಕ್ತಾದ ರಿಕ್ತ ಅಂದ್ರೆ ಏನು ಗೊತ್ತೇನು, ಶೇರ್ ಪ್ರಾಪರ್ಟಿ. ಪ್ರಾಪರ್ಟಿ ಶೇರ್ ಮಾಡೋ ಹಕ್ಕು ಯಾರಿಗಿದೆ, ಮಕ್ಕಳಿಗೆ ಮಾತ್ರ. ಅಂತ ರಿಕ್ತಾದಾನರಲ್ಲಿ ಬಹಳ ಶ್ರೇಷ್ಠರಾದವರು ನಾರದರು. ಯಾಕೆ ಬ್ರಹ್ಮದೇವರ ವಿಶಿಷ್ಟವಾದ ಪ್ರೀತಿಯ ಪಾತ್ರರಾದ ಪುತ್ರರು. ಅವರೇನ್ ಮಾಡಿದ್ದಾರೆ, ನಾರದ ಅತಿಶಯೇನ ಪ್ರಿಯ ರಿಕ್ತಾದಾನಾಂ ಪ್ರಿಯತಮಃ ಅನೂರತಃ, ಅವರನ್ನು ವಿಶೇಷವಾಗಿ ಸೇವಿಸುವವರಾಗಿ, ಶುಶ್ರೂಷಮಾಣ ಬಗೆ ಬಗೆಯ ಸೇವೆಗಳನ್ನು ಮಾಡುವವರಾಗಿ, ಶೀಲೇನ ಪ್ರಶ್ರಯೇಣ ದಮೇನ ಚ. ಹೇಗೆ ಸೇವೆ ಮಾಡಿದ್ದಾರೆ ಬ್ರಹ್ಮದೇವರ ಸೇವೆನ ಅಂದರೆ, ಶೀಲೇನ ಒಳ್ಳೆಯ ಕ್ಯಾರೆಕ್ಟರ್, ಪ್ರಶ್ರಯ ಅಂದ್ರೇನು ವಿನಯ, ದಮ ಅಂದ್ರೇನು ಇಂದ್ರಿಯ ನಿಗ್ರಹ. ಇವೆಲ್ಲ ಸೇವೆಯ ರೀತಿಗಳು, ಶೀಲ ಪ್ರಶ್ರಯ ದಮ. ಅವುಗಳಿಂದ ಬ್ರಹ್ಮದೇವರನ್ನ ಅವರಿಗೆ ಅತ್ಯಂತ ಪ್ರಿಯರಾದ ನಾರದರು ಸೇವೆ ಮಾಡ್ತಾ ಇದ್ದಾರೆ. ಮಾಯಾಂ ವಿವಿದುಷರು ವಿಷ್ಣು ಮಾಯೇಶಸ್ಯ ಮಹಾಮುನಿ ಮಹಾಭಾಗವತೋ ರಾಜನ್ ಪಿತರಂ ಪರ್ಯತೋಷಯತ್. ಮಾಯಾಂ ವಿವಿದುಷು ವಿಷ್ಣು ಮಾಯೇಶಸ್ಯ ಮಹಾಮುನಿ ಮಹಾಭಾಗವತಃ ರಾಜನ್ ಪಿತರಂ ಪರ್ಯತೋಷಯತ್. ಇಷ್ಟೆಲ್ಲ ಕೇಳಿದ ನಾರದರು ಏನು ಮಾಡ್ತಾರೆ, ಬ್ರಹ್ಮದೇವರ ಸೇವೆ ಇನ್ನೂ ಹೆಚ್ಚಾಗಿ ಮಾಡಿಬಿಟ್ಟು ಯಾತಕ್ಕೆ ಮಾಡ್ತಿದ್ದಾರೆ ಅಂದರೆ, ವಿಷ್ಣೋಹೋ ಮಾಯಾಂ ವಿವಿದುಷು, ವಿಷ್ಣುವಿನ ಮಾಯೆಯನ್ನು ತಿಳ್ಕೊಳ್ಬೇಕು. ಇಲ್ಲಿ ಮಾಯಾ ಶಬ್ದಕ್ಕೆ ಏನಂತ ಅರ್ಥ, ಮಹಾತ್ಮ್ಯ ಅಂತ. ವಿಷ್ಣುವಿನ ಮಹಿಮೆಯನ್ನು ತಿಳ್ಕೊಳ್ಬೇಕು. ವಿಷ್ಣು ಯಾರು ಅಂದರೆ ಮಾಯೇಶ. ಆ ಎಲ್ಲ ಮಹಾತ್ಮರಿಗೂ ಅಧಿಪತಿ ಆದ್ದರಿಂದ ದೇವರು ಏನಂತ ಕರೀತಾರೆ, ಮಾಯೇಶ. ಇನ್ನು ಮಾಯಾಪತಿ ಅಂದರೆ ಯಾರು, ವಾಸುದೇವ. ಮಾಯಾ ಜಯ ಕೃತಿ ಶಾಂತಿಯರಲ್ಲಿ ಮಾಯಾ ರೂಪದ ಲಕ್ಷ್ಮೀಪತಿ ಯಾರು, ವಾಸುದೇವ. ಆದ್ದರಿಂದ ಮಾಯೇಶಸ್ಯ ವಾಸುದೇವನಾದ ವಿಷ್ಣುವಿನ ಮಾಯಾಂ ವಿವಿದುಷು, ಮಹಾತ್ಮವನ್ನು ತಿಳ್ಕೊಳ್ಳು ವಿವಿಧ ವೇತ್ತು ಮಿಚ್ಚು ವಿವಿದುಷು ತಿಳಿಯ ಬಯಸಿದವರಾಗಿ ನಾರದರು ಎಂಥವರು, ಮಹಾಮುನಿ. ಮಹಾಮುನಿಗಳಾದ ನಾರದರು ಮಹಾಭಾಗವತಃ ಮಹಾಭಗವದ್ಭಕ್ತರು. ಅವರು ರಾಜನ್ ಎಲೆ ಪರೀಕ್ಷಿತ ರಾಜನೇ. ಪಿತರಂ ಪರ್ಯತೋಷಯತ್, ತಂದೆಯನ್ನು ಭಾರಿ ಸಂತೋಷಪಡಿಸಿದ್ರು. ದೇವರು ಮಹಾತ್ಮವನ್ನು ಅವರನ್ನು ತಿಳ್ಕೊಳ್ಬೇಕಾಗಿದೆ, ಯಾವಾಗ ಹೇಳ್ಕೊಡ್ತಾರೋ ಅವ್ರು ಭಾರಿ ಸಂತೋಷಪಟ್ಟರು. ಸಂತೋಷ ಹೇಗೆ ಪಡಿಸ್ಬೇಕು, ಶಾಸ್ತ್ರೋಕ್ತವಾದ ರೀತಿಯಲ್ಲಿದ್ದರೆ ಸಂತೋಷ ಪಡ್ತಾರೆ. ನಾರದರು ವಿಶೇಷವಾದ ಸೇವೆಯನ್ನು ಬ್ರಹ್ಮದೇವರಿಗೆ ಮಾಡ್ತಾ ಹೆಚ್ಚು ಸಂತೋಷ ಉಂಟು ಮಾಡ್ತಾ ವಿಷ್ಣು ಮಾಯೆಯನ್ನು ತಿಳ್ಕೊಳ್ಬೇಕು, ಮಹಾತ್ಮ ತಿಳ್ಕೊಳ್ಬೇಕು ಅಂತ ಹೇಳಿ ವಿಶೇಷ ಸಂತೋಷ ಪಡಿಸಿದರು ಅಂತ ಅರ್ಥ. ಮಾಯಾಂ ವಿವಿದುಷು ಅವ್ರೇನು ಮಾಡಿ ಡಿಮ್ಯಾಂಡ್ ಅಂತ ಮಾಡಲಿಲ್ಲ, ಅಪ್ಪ ಹೇಗೆ ನಾನು ಮಗ ತಾನೆ ಹೇಳ್ಕೊಡ್ಲೇಬೇಕು ಆ ಥರ ಅನ್ನಲಿಲ್ಲ. ಇಷ್ಟಾದ್ರು ಏನು ಮಾಡಬೇಕು, ಅವರು ಸೇವೆ ಮಾಡಿ ತಿಳ್ಕೊಳ್ಬೇಕು. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಸ್ನೇನ ಸೇವೆಯ, ವಿದ್ಯಾ ಬರಬೇಕು ಅಂತ ಹೇಳಿದರೆ ಯಾವುದೂ ಅದಕ್ಕೆ ಹಕ್ಕಲ್ಲ. ನಮಸ್ಕಾರ ಮಾಡಿ ಗೌರವದಿಂದ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ತಿಳ್ಕೋಬೇಕೇ ಹೊರತು ಬೇರೆ ಯಾವುದರಿಂದ ಕೂಡ ಏನು ಬರೋದಿಲ್ಲ, ಜ್ಞಾನ ಬರೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ವಿಶೇಷವಾಗಿ ಸಂತೋಷವನ್ನು ಪಡಿಸಿದ್ರು. ಮಹಾಭಾಗವತೋ ರಾಜನ್ ಪಿತರಂ ಅಂದರೆ ಬ್ರಹ್ಮಾಂಡಂ ಬ್ರಹ್ಮದೇವರನ್ನ ಪರ್ಯತೋಷೆಯ ಸಂತೋಷಪಡಿಸಿದರು. ಬಾಯಾಸಬ್ ಕನ್ಫ್ಯೂಷನ್ ಆಗಬಾರದಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಕೊಟೇಶನ್ ಕೊಡುತ್ತಾರೆ. ಮುಖ್ಯತೋ ವಿಷ್ಣು ಮಹಾತ್ಮ್ಯಂ ಮಾಯಾಶಬ್ದೋದಿತಂ ಭವೇತ್. ಮಾಯಾ ಶಬ್ದಕ್ಕೆ ಅತ್ಯಂತ ಮುಖ್ಯವಾದ ಶಬ್ದ ಏನು ಅಂದರೆ ವಿಷ್ಣುವಿನ ಮಹಿಮೆ ಅಂತ. ಹಳ್ಳಿಗಳಲ್ಲಿ ಉಪಯೋಗಿಸ್ತಾರೆ, ಎಲ್ಲ ದೇವರು ಮಾಯ ಅಂತ ಹೇಳ್ತಾರೆ, ಎಲ್ಲ ದೇವರು ಮಾಯ. ಅವನು ಮಹಾತ್ಮೆ ಅಂತ ಅರ್ಥ ಇಲ್ಲ, ಯಾವ ಹಳ್ಳಿಗಳು ಏನಂತ ಉಪಯೋಗಿಸೋದಿಲ್ಲ ಅದನ್ನು, ಕಪಟನೋ ಅವಿದ್ಯ ಅಂತ ಅರ್ಥ ಉಪಯೋಗಿಸಿ, ಎಲ್ಲ ದೇವರು ಮಹಾತ್ಮೆ ಅಂತ. ಅನ್ಯತ್ರ ಅಂತರ್ಹಿತ ತುಷ್ಟಂ ನಿಶಾಮ್ಯ ಪಿತರಂ ಲೋಕಾನಾಂ ಪ್ರಪಿತಾಮಹಂ ದೇವಋಷಿ ಪರಿಪಪ್ರಚ್ಛ ಭವಾನ್ಯನ್ಮಾನು ಪ್ರಚ್ಛತಿ. ತುಷ್ಟಂ ನಿಶಾಮ್ಯ ಪಿತರಂ ಲೋಕಾನಾಂ ಪ್ರಪಿತಾಮಹಂ ದೇವಋಷಿ ಪರಿಪಪ್ರಚ್ಛ ಭವಾನ್ ಯನ್ಮಾಂ ಅನುಪೃಚ್ಛತಿ. ಈಗ ಶುಕಾಚಾರ್ಯ ಮುಂದುವರಿಸ್ತಾ ಇದ್ದಾರೆ. ಬ್ರಹ್ಮದೇವರು ಭಾರಿ ಸಂತೋಷಪಟ್ಟರು. ಪಿತರಂ ತುಷ್ಟಂ ನಿಶಾಮ್ಯ, ಬ್ರಹ್ಮದೇವರು ತಮ್ಮ ಸೇವೆಯಿಂದ ಬಹಳ ಸಂತೋಷಪಟ್ಟಿದ್ದನ್ನು ನೋಡಿ. ನಿಶಾಮ್ಯ ಅಂದರೆ ನೋಡಿ ನೋಡಿ. ಲೋಕಾನಾಂ ಪ್ರಪಿತಾಮಹಂ, ಲೋಕಗಳಿಗೆ ಪ್ರಪಿತಾಮಹರು ಬ್ರಹ್ಮದೇವರೆಲ್ಲ, ಲೋಕಗಳಿಗೆ ಎಂಥವರು ಪಿತಾಮಹರು. ನಾರದರಿಗೆ ರುದ್ರಾದಿ ದೇವತೆಗಳಿಗೆ ತಂದೆಯವರು, ಇನ್ನು ಇಂದ್ರಾದಿ ದೇವತೆಗಳಿಗೆ ಅವರ ತಾತ ಅವರು, ಉಳಿದವರಿಗೆಲ್ಲ ಬ್ರಹ್ಮದೇವರು ಎಂಥವರು ಮುತ್ತಾತ. ಪ್ರಪಿತಾಮಹಂ ಅದು ಲೋಕಗಳಿಗೆಲ್ಲ ಮುತ್ತಾತಂದಿರಾದಂತಹ ಬ್ರಹ್ಮದೇವರನ್ನ ಕುರಿತು ದೇವಋಷಿ, ದೇವಋಷಿಣಾಮಸ್ಮಿ ನಾರದ, ದೇವಋಷಿಗಳಾದ ನಾರದರು ಪರಿಪಪ್ರಚ್ಛ ಕೇಳಿಕೊಂಡ್ರು. ಆಮೇಲೆ ಏನು ಕೇಳಿಕೊಂಡ್ರು, ಭವಾನ್ ಪರೀಕ್ಷಿತ ರಾಜ, ಭವಾನ್ ನೀನು ಎತ್ ಯಾವುದನ್ನ ಮಾ ನನ್ನನ್ನ ಅನುಪೃಚ್ಛತಿ ಕೇಳ್ತಾ ಇದ್ದೀಯಲ್ಲ, ಇದನ್ನು ನಾರದರು ಅಪ್ಪನ ಕೇಳಿದರು. ಅವ್ರು ಏನು ಹೇಳಿದಲ್ಲ ಅದನ್ನು ನಾನು ನಿನ್ನ ಹೇಳ್ತೇನೆ ಅಷ್ಟೇ. ಈ ರೀತಿ ಹೇಳೋದು ಪದ್ಧತಿ. ನಾರದರು ಕೇಳಿದಾಗ ಬ್ರಹ್ಮದೇವರು ಏನು ಉತ್ತರ ಕೊಟ್ಟರು, ನೀನು ಕೇಳಿದಾಗ ಅದೇ ಉತ್ತರ ನಾನು ಕೊಡ್ತಾ ಇದ್ದೇನೆ. ತಸ್ಮಾ ಇದಂ ಭಾಗವತಂ ಪುರಾಣಂ ದಶರಕ್ಷಣಂ ಪ್ರೋಕ್ತಂ ಭಗವತಾ ಪ್ರಾಹ ಪೀತಃಪುತ್ರಾಯ ಭೂತಕೃತ. ಏನ್ ಹೇಳಿದ್ರು ನಾರದರು ಅಂದ್ರೆ, ನಾರದರು ಏನ್ ಹೇಳಿದ್ರು ಬ್ರಹ್ಮದೇವರು ಅಂದ್ರೆ, ಈ ಭಾಗವತ ಹೇಳಿದರು. ತಸ್ಮೈ ಇದಂ ಭಾಗವತಂ ಪುರಾಣಂ ದಶಲಕ್ಷಣಂ. ಈ ಭಾಗವತ ಪುರಾಣವನ್ನ, 10 ಲಕ್ಷಣ ಹೊಂದಿರತಕ್ಕಂಥ ಭಾಗವತ ಪುರಾಣವನ್ನ ನಾರದರಿಗೆ ಬ್ರಹ್ಮದೇವರು ಹೇಳಿದರು. ಪ್ರೋಕ್ತಂ ಭಗವತಾ ಪ್ರಾಹ, ಭಗವಂತ ತಮಗೆ ಹೇಳಿದ್ದನ್ನ, ಚತುಶ್ಲೋಕಿ ಭಾಗವತ ಏನು ಪರಮಾತ್ಮ ತಮಗೆ ಹೇಳಿದ್ರು, ಅದನ್ನ ಇವರೇನ್ ಮಾಡಿದ್ರು, ಪ್ರೀತಃ ಪುತ್ರಾಯ ಭೂತಕೃತ. ಭೂತ ಅಂದ್ರೆ ಎಲ್ಲಾ ಪ್ರಾಣಿಗಳು, ಅವಳು ಸೃಷ್ಟಿ ಮಾಡತಕ್ಕಂಥ ಬ್ರಹ್ಮದೇವರು ಪ್ರೀತಃ ತನ್ನ ಮಗನ ಸೇವೆಯಿಂದ ಸಂತುಷ್ಟರಾಗಿ ಪುತ್ರಾಯ ನಾರದಾಯ ಉಪದೇಶವನ್ನು ಮಾಡಿದರು. ಹೀಗೆ ಬ್ರಹ್ಮದೇವರಿಗೆ ಉಪದೇಶವಾಗಿ ಬಂದ ಭಾಗವತವನ್ನ ನಾರದರಿಗೆ ಅವರು ಉಪದೇಶವನ್ನು ಮಾಡಿದರು. ನಾರದ ಪ್ರಾಹ ಮುನಯೇ ಸರಸ್ವತಿ ದಶರಕ್ಷಣಂ ಅಂತೇಳಿ ಬಹಳ ಇಂಪಾರ್ಟೆಂಟ್. ಭಾಗವತಕ್ಕೆ ಎಷ್ಟಿದೆ? 10 ಲಕ್ಷಣ ಇದೆ. 10 ಲಕ್ಷಣ ಇದ್ರೆ ಮಹಾಪುರಾಣ ಅಂತ ಹೆಸರು. ಪುರಾಣಗಳಲ್ಲಿ 10 ಲಕ್ಷಣ ಇದ್ರೆ ಮಹಾಪುರಾಣ, 5 ಲಕ್ಷಣ ಇದ್ರೆ ಉಪಪುರಾಣ. ಗೊತ್ತಾಯ್ತು? ಸೈಜ್ ಮೇಲೆ ಡಿಪೆಂಡ್ ಆಗೋದಿಲ್ಲ, ಸೈಜ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಎಸೆಟ್ ಉಪಪುರಾಣ ದೊಡ್ಡದಿರಬಹುದು, ಮಹಾಪುರಾಣ ಚಿಕ್ಕದಿರಬಹುದು, ಆದ್ರೆ ಎಸೆನ್ಸ್ ಎಷ್ಟಿದೆ ಅದು 10, ಇದು 5. ಅದು 10 ಯಾವುದು ಮುಂದೆ ಹೇಳ್ತಾರೆ, ಮುಂದಿನ ಅಧ್ಯಾಯದಲ್ಲಿ 10 ಯಾವ ಲಕ್ಷಣ ಅಂತ ಹೇಳ್ತಾರೆ. ನಾರದ ಪ್ರಾಹ ಮುನಯೇ ಸರಸ್ವತ್ಯಾಸ್ತಟೇ ನೃಪ ಧ್ಯಾಯತೆ ಬ್ರಹ್ಮ ಪರಮಂ ವ್ಯಾಸಾಯಾಮಿತ ತೇಜಸೇ. ನಾರದ, ನಾರದ ಮುನಿಗಳು ಸರಸ್ವತ್ಯಾತಟೆ, ಈ ಬದಿರಿಯಲ್ಲಿರ್ತಕ್ಕಂಥ ಸರಸ್ವತಿ ನದಿಯ ತೀರದಲ್ಲಿ ಮುನಯೇ ಪ್ರಾಹ ವೇದವ್ಯಾಸರಿಗೆ ಹೇಳಿದರು. ವ್ಯಾಸಾಯ ಅಮಿತ ತೇಜಸ್ಸೇ ಪ್ರಾಹ ವೇದವ್ಯಾಸರಿಗೆ ಹೇಳಿದರು. ಇದು ಮುಳಿದವರು ಏನು ಅರ್ಥ ಮಾಡಿಬಿಡ್ತಾರೆ, ಬ್ರಹ್ಮದೇವರು ತಮಗೆ ಉಪದೇಶ ಮಾಡಿದ್ದನ್ನು ನಾರದರು ವೇದವ್ಯಾಸರು ಉಪದೇಶ ಮಾಡಿದರು ಅಂತ ಹೇಳಿಬಿಡ್ತಾರೆ. ವೇದವ್ಯಾಸರು ಉಪದೇಶ ಮಾಡೋದೇನು ಬಂತು? ವೇದವ್ಯಾಸರು ಪ್ರಾರ್ಥನೆ ಮಾಡಿದರು ಬರೀರಿ ಅಂತೇಳಿ ಅಷ್ಟೇ. ಉಪದೇಶನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೋಗಬಾರದು. ವಿರಾಜ ವ್ಯಾಸಾಯಾಮಿತ ತೇಜಸ್ಸೇ, ಯಾರಿಗೆ ಹೇಳಿ ವೇದವ್ಯಾಸರು ಏನು ಮಾಡ್ತಾ ಇದ್ದಾಗ ಅಂದರೆ, ಧ್ಯಾಯದೇ ಬ್ರಹ್ಮ ಪರಮಂ, ಪರಮಾತ್ಮನ ಧ್ಯಾನ ಮಾಡ್ತಿದ್ದಾರೆ ತಾವೇ ಪರಮಾತ್ಮ ವೇದವ್ಯಾಸದೇವರು. ಸರಸ್ವತಿ ನದಿಯ ತೀರದಲ್ಲಿ ಧ್ಯಾನ ಮಾಡ್ತಾ ಕೂತಿದ್ರು. ಆಗ ಅಲ್ಲಿ ಯಾರು ಬಂದರು? ನಾರದರು ಬಂದರು. ಆ ಯಾರು ಬಂದರು ಅಲ್ಲಿಗೆ? ನಾರದರು ಬಂದು ಅವ್ರ ಉಪದೇಶವನ್ನು ಜಗತ್ತಿಗೆಲ್ಲ ಮಾಡಬೇಕಾಗಿದೆ, ಎಲ್ಲ ಗ್ರಂಥ ಬರದಾಗಿದೆ, ಇನ್ನೊಂದು ಬರೀಬೇಕಲ್ಲ ಅಂತ ಕೇಳಿದಾಗ ನಾರದರು ಪ್ರಾರ್ಥನೆ ಮಾಡಿದರು, ನೀವು ಭಾಗವತವನ್ನು ಬರೀ ರೀತಿ ಪ್ರಾರ್ಥನೆ ಮಾಡಿ. ಅದು ಆ ಭಾಗ. ಯದೂತಾಹಂ ತ್ವಯಾ ಪೃಷ್ಠೋ ವೈರಾಜಾತ್ ಪುರುಷಾದಿದಂ ಯಥಾಸೀತ್ ತಮುಪಾಖ್ಯಾಸ್ಯೇ ಪ್ರಶ್ನಾನನ್ಯಾಂಶ್ಚ ಕೃಷ್ಣಶಃ. ಯದೂತ ಯತ್ ಉತ ಅಹಂ ತ್ವಯಾ ಪೃಷ್ಠಃ ವೈರಾಜಾತ್ ಪುರುಷಾತ್ ಇದಂ ಯಥಾ ಆಸೀತ್ ತದುಪಾಖ್ಯಾಸ್ಯೇ ಪ್ರಶ್ನಾನನ್ಯಾಂಶ್ಚ ಕೃಷ್ಣಶಃ. ಕಲಿ ಪರೀಕ್ಷಿತ ರಾಜ, ಯತ್ ಯಾವುದನ್ನ ಉಹಂ ಅಹಂ ನಾನು ತ್ವಯಾ ನಿನ್ನಿಂದ ಪೃಷ್ಠಃ ಕೇಳಲ್ಪತ್ತೇನು, ನೀನು ಏನು ಪ್ರಶ್ನೆ ಮಾಡಿದೆಯಲ್ಲ ಅದಿಷ್ಟು, ಏನದು ಪ್ರಶ್ನೆ ಮಾಡಿದ್ದು? ವೈರಾಜಾತ್ ಪುರುಷಾದಿದಂ ಯಥಾಸಿ, ವೈರಾಜ ಬ್ರಹ್ಮದೇವರಿಂದ, ಬ್ರಹ್ಮದೇವರಿಂದ ಇದಂ ಇದೀ ಜಗತ್ತೆಲ್ಲ, ಯಥಾ ಆಸಿ ಹೇಗೆ ಸೃಷ್ಟಿಯಾಯಿತು ಅಂತ ಮುಖ್ಯ ಪ್ರಶ್ನೆ ಇದೆಯಲ್ಲ, ತತ್ ಉಪಾಖ್ಯಾಸ್ಯ ಅದನ್ನೆಲ್ಲ ಹೇಳ್ತೇನೆ ನಿನಗೆ. ಪ್ರಶ್ನಾನನ್ಯಾಂಶ ಕೃಷ್ಣಶಃ, ನೀನು ಬೇರೆ ಬೇರೆ ಪ್ರಶ್ನೆಗಳಿದೆಯಲ್ಲ ಅದಕ್ಕೆಲ್ಲ ಉತ್ತರ ಹೇಳಿಬಿಡ್ತೇನೆ. ಜಗ ಸೃಷ್ಟಿಯ ಕ್ರಮ ಮತ್ತು ಉಳಿದ ಅನೇಕ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿರ್ತಕ್ಕಂಥಕ್ಕೆಲ್ಲ ಉತ್ತರ ನಾನು ಕೊಡ್ತಾ ಇದ್ದೇನೆ. ಅದರಲ್ಲಿ ಇದು ಬಂದಿರೋದ್ರಿಂದ ವೇದವ್ಯಾಸರು ಹೇಳಿ, ವೇದವ್ಯಾಸರು ಯಾರು ಹೇಳಿದ್ರು? ನನಗೆ ಹೇಳಿದರು, ನಾನು ನಿನಗೆ ಹೇಳ್ತೇನೆ ಅಂತ ಅರ್ಥ. ಇದು ಲಿಂಕ್ ಇದು. ನಾರಾಯಣ ರೂಪದಿಂದ ಹೇಳಿದಂಥ ಭಾಗವತವನ್ನು ವೇದವ್ಯಾಸ ರೂಪದಿಂದ ಬರೆದಿದ್ದನ್ನ ಮುಂದೆ ಹೇಗೆ ಪ್ರಚಾರಕ್ಕೆ ಬಂತು ಅಂತ ಹೇಳಿದ್ದಾರೆ. ಯಥಾಸೀತ್ ತದುಪಾಖ್ಯಾಸ್ಯೇ ಪ್ರಶ್ನಾನನ್ಯಾಂಶ್ಚ ಕೃಷ್ಣಶಃ ಇದು ಶ್ರೀಮದ್ ಭಾಗವತೆ ದ್ವಿತೀಯ ಸ್ಕಂಧೆ 9ನೇ ಅಧ್ಯಾಯ. ಇನ್ನೆಲ್ಲ ಹಾಗೇನೆ ಬ್ರಹ್ಮಸೂತ್ರಗಳನ್ನ ವೇದವ್ಯಾಸರು ಬರೆದರು, ಭಾಷ್ಯನ ಶ್ರೀಮದ್ ಆಚಾರ್ಯರು ಬರೆದರು, ಟೀಕಾನ ಜಯತೀರ್ಥರು ಬರೆದರು, ಟಿಪ್ಪಣಿನ ವ್ಯಾಸರಾಜರು ರಾಯರು ಅಂಥವರೆಲ್ಲ ಬರೆದರು ಅಂತ ಹೇಗೆ ಲಿಂಕ್ ಕೊಡ್ತೀವಲ್ಲ, ಅದೇ ಕನ್ನಡದಲ್ಲಿ ಹರಿದಾಸರು ಹೇಗೆ ಹೇಳಿದರು ಅಂತ ಹೇಳ್ತೇವೋ. ಭಾಗವತ ಆಗತಿ ಪ್ರಕರಣ ಅಂತಿದೆ. ಭಾಗವತ ಆಗತಿ ಅಂದ್ರೆ ಏನು? ಭಾಗವತ ಹೇಗೆ ನಮಗೆ ಬಂದಿದೆ ಅಂತ ತಿಳ್ಕೊಳ್ಳೋ ಕ್ರಮ ಇದೆ. ಅಲ್ಲಿ 9ನೇ ಅಧ್ಯಾಯ ಮುಗಿತು. ಈಗ 10ನೇ ಅಧ್ಯಾಯ. ಶ್ರೀ ಶುಕ ಉವಾಚ, ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಮೂತಯ ಮನ್ವಂತರೇಶಾನು ಕಥಾ ನಿರೋಧೋ ಮುಕ್ತಿರಾಶ್ರಯ ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ ವರ್ಣಯಂತಿ ಮಹಾತ್ಮನಃ ಶ್ರುತೇನಾರ್ಥೇನ ಚಂಜಸ. ಈಗ 10 ಲಕ್ಷಣ ಅಂತ ಹೇಳಿದ್ರಲ್ಲ ಹೇಳ್ತಾರೆ. ಅತ್ರ ಈ ಭಾಗವತದಲ್ಲಿ ಸರ್ಗ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯ ಮನ್ವಂತರೇಶಾನು ಕಥಾ ನಿರೋಧ ಮುಕ್ತಿ ಆಶ್ರಯ. ಸರ್ಗ ವಿಸರ್ಗ ಸ್ಥಾನ ಪೋಷಣ ಊತಿ ಮನ್ವಂತರೇಶಾನು ಕಥ ನಿರೋಧ ಮುಕ್ತಿ ಆಶ್ರಯ. ಕೊನೆಗೆ 15 ಹೇಳ್ತಾರೆ. ಅಲ್ಲಿಗೆ 10 9 ಹೇಳಿ 15 ಹೇಳುತ್ತೇವೆ ಅಂತ ಹೇಳಿದ್ರು. ಅವಿಷ್ಟು ತಿಳ್ಕೊಂಡಿರ್ಬೇಕು. ದಶಲಕ್ಷಣಾನಿ ಕಥಯಿತಿ ಇತ್ಯಾಹ ಅತ್ರೇತಿ. ಯಾವ್ಯಾವುದು? ದಶಮಸ್ಯ, ದಶಮ ಅಂತ ಹೇಳಿದರೆ ಭಗವಂತನ ವಿಶೇಷವಾದ ಮಾತ್ ಯಾವುದು ಅದು ಹೇಳ್ತಾರೆ ಅಂತ ಹೇಳಿ ನಾನು ಒಂಬತ್ತು ಹೇಳಿ ಮುಂದೆ ಹತ್ತನೇದು ಹೇಳ್ತಾ, ಈಗ ಒಂಬತ್ತು ಯಾತಕ್ಕೆ ಹೇಳ್ತಾ ಇದ್ದೀವಿ, ಹದಿನೈದಕ್ಕೋಸ್ಕರ ಹೇಳ್ತಾ ಇದ್ದೇವೆ. ಹದಿನೈದು ಯಾವುದು ಅಂದರೆ ಹಿರಿಯ ವಿಶೇಷ ಮಹಾತ್ಮ್ಯ, ಅದು ಹದಿನೈದು. ಎಲ್ಲ ತಿಳ್ಕೊಳ್ಳೋದ್ರ ಉದ್ದೇಶ ಏನು? ದೇವ್ರ ಮಹಿಮೆ ಗೊತ್ತಾಗುತ್ತೆ. ಸರ್ಗ ಅಂದ್ರೇನು? ಸೃಷ್ಟಿ. ವಿಸರ್ಗ ಅಂದ್ರೇನು? ಉಪಸೃಷ್ಟಿ. ಪ್ರಸಾನ ಸೃಷ್ಟಿ, ಚಾಪ್ಟರ್ ಸಬ್ ಚಾಪ್ಟರ್ ಅಂತೇವಲ್ಲ ಹಾಗೆ, ಪ್ರಸಾನ ಸೃಷ್ಟಿ, ಉಪಸೃಷ್ಟಿ. ಆಮೇಲೆ ಸ್ಥಾನಂ ಅಂದ್ರೇನು? ರಕ್ಷಣ. ಪೋಷಣ ಅಂದ್ರೇನು? ಪಾಲನೆ ಮಾಡ್ತಕ್ಕಂಥ ಕ್ರಮ. ಅದನ್ನೆಲ್ಲ ವರ್ಣನೆ ಮಾಡ್ತಾನೆ. ಊತಯ ಅಂದ್ರೇನು? ಬರ್ತಕ್ಕಂಥ ಆಪತ್ತುಗಳು, ಅದರ ಪರಿಹಾರದ ಉಪಾಯ. ಮನ್ವಂತರೇಶಾನು ಕಥ, ಮನ್ವಂತರದ ಅಧಿಪತಿಗಳ ಚರಿತ್ರೆ, ಸ್ವಯಂಭೂವಾದಿ ಮುನಿಗಳ ಚರಿತ್ರೆ. ನಿರೋಧ, ಪರಮಾತ್ಮ ನಾಶ ಮಾಡೋ ಕ್ರಮ, ಮುಕ್ತಿ, ಮುಕ್ತಿ ಕೊಡೋದನ್ನು. ಆಶ್ರಯ, ಎಲ್ಲರಿಗೂ ಕೂಡ ಸರ್ವರಿಗೂ ಆಶ್ರಯ ಕೊಡ್ತಕ್ಕಂಥ ರೀತಿ ಎಲ್ಲವನ್ನು ಹೇಳ್ತೇವೆ ಅಂಥೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಿಷ್ಟು ತಿಳಿಸ್ತಾರೆ ಮುಂದೆ. ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ, ಹತ್ತನೇದನ್ನು ಪಡೆಯೋದಕ್ಕೋಸ್ಕರವಾಗಿ ಒಂಬತ್ತನ್ನು ಹೇಳಬೇಕಾಗಿದೆ. ವರ್ಣಯಂತಿ ಮಹಾತ್ಮನಃ ಶ್ರುತೇನ ಅರ್ಥೇನ ಚ ಅಂಜಸಾ. ಮಹಾತ್ಮರಾದ ಜ್ಞಾನಿಗಳು ಏನು ಕೇಳಿದರೂ ಕೂಡ ಹತ್ತನ್ನ ಹೇಳಬೇಕು, ಹತ್ತನ್ನು ತಿಳಿಸ್ತಾ ಹತ್ತನೇದಾದ ಪರಮಾತ್ಮನ ಮಹಾತ್ಮ್ಯ ಪರಿಜ್ಞಾನಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಭೂತಮಾತ್ಯ ಇಂದ್ರಿಯ ಧಿಯಾ ಧಿಯಾಂ ಜನ್ಮ ಸರ್ಗ ಉದಾಹೃತ, ಬ್ರಹ್ಮಣೋ ಗುಣ ವೈಷಮ್ಯಾತ್ ವಿಸರ್ಗ ಪೌರುಷ ಸ್ಮೃತ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಸರ್ಗ ವಿಸರ್ಗ ಅಂತ ಹೇಳಿದ್ರಲ್ಲ, ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಫಸ್ಟ್. ಈ ಸರ್ಗ ಅಂದ್ರೇನು? ಭೂತ ಮಾತ್ರ ಇಂದ್ರಿಯ ಧಿಯಾಂ ಜನ್ಮ ಸರ್ಗ ಉದಾಹೃತ. ಭೂತ ಮಾತ್ರ ಇಂದ್ರಿಯ ಧಿಯಾಂ, ಭೂತ ಅಂದ್ರೆ ಪಂಚಭೂತಗಳು, ಮಾತ್ರ ಅಂದ್ರೆ ಪಂಚ ತನ್ಮಾತ್ರಗಳು. ಪಂಚಭೂತಗಳು ಯಾವ್ಯಾವುದು? ಪೃಥಿವಿ, ಅಪ್, ತೇಜಸ್ಸು, ವಾಯು, ಆಕಾಶ. ತನ್ಮಾತ್ರಗಳು ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ. ಆಮೇಲೆ ಇಂದ್ರಿಯಗಳು, ಐದು ಜ್ಞಾನೇಂದ್ರಿಯ, ಐದು ಕರ್ಮೇಂದ್ರಿಯಗಳು. ಎಷ್ಟಾಯ್ತು ಅಲ್ಲಿಗೆ? ಇಪ್ಪತ್ತಾಗಿರುತ್ತೆ. ಧಿಯಾಂ, ಧಿ ಅಂದ್ರೆ ಮನಸ್ಸು, ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲ ಸೇರ್ಕೊಂಡು ಹೋಯ್ತು. ಒಟ್ಟು 24 ತತ್ವಗಳ ಸೃಷ್ಟಿ ಅಂತ ಕರೀತಾರೆ. ಸರ್ಗ ಅಂತ ಕರೀತಾರೆ, ಅದು ಫಸ್ಟ್ ಕ್ರಿಯೇಷನ್. ಬ್ರಹ್ಮಣೋ ಗುಣವೈಷಮ್ಯಾತ್ ವಿಸರ್ಗ ಪೌರುಷ ಸ್ಮೃತ. ಆಮೇಲೆ ಬ್ರಹ್ಮದೇವರ ಸೃಷ್ಟಿ ಮುಂದುವರೆಸ, ಅದಕ್ಕೇನಂತ ಕರೀತಾರೆ? ವಿಸರ್ಗ ಅಂತ ಕರೀತಾರೆ. ಪರಮಾತ್ಮ ಮಾಡಿದ್ದು ಸೃಷ್ಟಿ, ಬ್ರಹ್ಮದೇವರು ಮಾಡೋದಲ್ಲ ಯಾವುದದು? ವಿಸರ್ಗ. ಅಂಡಾಂತರ್ಗತ ಪುರುಷ ನಾಮ್ನೋ ಹರೇ ಹೇ ಭೂತಾನಾಂ ಯದ್ವಿವಿಧಂ ಜನ್ಮ ಸ ವಿಸರ್ಗ ಸ್ಮೃತ ಶಾಸ್ತ್ರಾಂತರೋಕ್ತ ಇತಿ ಶೇಷ. ಪರಮಾತ್ಮ ಮೊದಲನೇದನ್ನ ನೇರವಾಗಿ ಮಾಡ್ತಾನೆ, ಎರಡನೇದನ್ನ ಬ್ರಹ್ಮದೇವರ ಒಳಗಿದ್ದು ಸೃಷ್ಟಿ ಮುಂದುವರೆಸ್ತಾ ಇದ್ದಾರೆ. ಎರಡು ಮಾಡೋದು ದೇವರೇನೆ, ಅದು ಡೈರೆಕ್ಟು, ಇದು ಇಂಡೈರೆಕ್ಟ್. ಅದಕ್ಕೆಲ್ಲ ಆಚಾರ ತಾತ್ಪರ್ಯದಲ್ಲಿ ಕೋಟ್ ಮಾಡ್ತಾರೆ. ಮಹದಾದಿ ಅಂಡ ಪರ್ಯಂತ ಸರ್ಗ, ಮಹತ್ತತ್ವದಿಂದ ಹಿಡಿದು ಬ್ರಹ್ಮಾಂಡದವರೆಗಿನ ಸೃಷ್ಟಿ ಏನಂತ ಕರೀತಾರೆ? ಸರ್ಗ ಅಂತ. ಅಂಡೇ ಬ್ರಹ್ಮಣಸ್ತು ಯಹ ಅನುಸರ್ಗ ಇತಿ ಪ್ರೋಕ್ತ. ಬ್ರಹ್ಮದೇವರ ಸೃಷ್ಟಿ ಶುರುವಾಗುತ್ತಲ್ಲ, ಬ್ರಹ್ಮದೇವರನ್ನು ಸೇರಿಕೊಂಡು ಅದೇನಂತ ಕರೀತಾರೆ? ವಿಸರ್ಗ ಅಂತ ಕರೀತಾರೆ. ಪುರುಷ ಸರ್ಗ ಅಂದ್ರೂ ಅದೇನೆ. ಕಿಂಚ ಪಂಚಮಹಾಭೂತ ಸಮೂಹೇನ ಜಾತ ಪುರುಷ ಜೀವ ತದ್ವಿಷಯ ಸರ್ಗ ಪೌರುಷ ವಿಸರ್ಗ ಇತ್ಯುಚ್ಚೆ. ಅಲ್ಲಿಂದ ಜೀವರ ಸೃಷ್ಟಿ ಪ್ರಾರಂಭ ಆಗುತ್ತೆ. ಸ್ಥಿತಿ ಹಿ ವೈಕುಂಠ ವಿಜಯ, ಸ್ಥಿತಿ ಅಂದ್ರೇನು? ವೈಕುಂಠವನ್ನು ಪಡೆಯೋದೇ ವೈಸ್ಥಿತಿ. ಪೋಷಣಂ ತದನುಗ್ರಹ, ಪೋಷಣ ಅಂದ್ರೆ ಭಗವಂತ ಅನುಗ್ರಹ ಸಂಪಾದನೆ ಮಾಡೋದು. ಮನ್ವಂತರಾಣಿ ಸದ್ಧರ್ಮಾಹ ಊತಯ ಕರ್ಮವಾಸನಾಹ. ಮನ್ವಂತರಾಣಿ ಸದ್ಧರ್ಮಾಹ, ಮನ್ವಂತರಗಳು. ಆಮೇಲೆ ಸದ್ಧರ್ಮಗಳು, ಧರ್ಮ ಭಗವದ್ ಭಾಗವತ ಧರ್ಮಗಳು. ಊತಯ ಅಂದ್ರೇನು? ಕರ್ಮ ವಾಸನಾಹ, ಕರ್ಮದಿಂದ ಬರತಕ್ಕಂಥ ವಾಸನ, ಅದರಿಂದ ಉಂಟಾಗತಕ್ಕಂಥ ಕ್ಲೇಶಾದಿಗಳು. ಅವತಾರಾನುಚರಿತಂ ಹರೇಶ್ಚ ಅಸ್ಯ ಅನುವರ್ತಿನಾಂ ಪುಂಸಾಮೀಶ ಕಥಾ ಪ್ರೋಕ್ತ ನಾನಾಖ್ಯಾನೋಪಬೃಂಹಿತ. ಅವತಾರಾನುಚರಿತಂ, ಅವತಾರಗಳನ್ನು, ಅದಕ್ಕೆ ಮಹಾಭಾರತ ಭಾಗವತ ಏನೇನು ಬಂದಿದೆ, ಮತ್ಸ್ಯಾದಿ ಅವತಾರಗಳ ಚರಿತ್ರೆ ಬಂದಿದೆ, ಅದು ಕೂಡ ಏನು ಇದರಲ್ಲಿ ಸೇರ್ಕೊಂಡು ಹೋಗುತ್ತೆ. ಅವತಾರ ಬನ್ವೇಂತೇಶಾನ ಕಥನದೊಳಗೆ ವಿಷ್ಣು ಸೇರ್ಕೊಂಡು ಹೋಗುತ್ತೆ. ಅವತಾರಾನುಚರಿತಂ ಹರೇಶ್ಚ ಅನುವರ್ತಿನಾಂ, ಮತ್ತೆ ಅನುವರ್ತಿನಾಂ ಚರಿತಂ, ಭಗವದ್ಭಕ್ತರ ಚರಿತ್ರೆ, ಭಗವಂತನ ಅವತಾರಗಳ ಕಥೆ, ಭಗವದ್ಭಕ್ತರ ಧ್ರುವ ಪ್ರಹ್ಲಾದಾದಿಗಳ ಕಥೆ, ಇವೆಲ್ಲ ಪುರಾಣಗಳ ಲಕ್ಷಣ ಇದೆ. ಪುಂಸಾ ಮೀಶಕಥಾ ಪ್ರೋಕ್ತಾ, ದೇವರ ಕಥೆ ಅಂದ್ಬಿಟ್ರೆ ದೇವರ ಕಥೆನೂ ಹೌದು, ದೇವರ ಭಕ್ತರ ಕಥೆನೂ ಹೌದು. ಸಪ್ತಮಸ್ಕಂದನ ಎರಡು ರೀತಿ ಕರಿಬಹುದು. ನರಸಿಂಹದೇವರ ಕಥೆ ಅಂತ ಬೇಕಾದ್ರೂ ಕರಿಬಹುದು, ಪ್ರಹ್ಲಾದನ ಕಥೆ ಬೇಕಾದ್ರೂ ಕರಿಬಹುದು. ಭಕ್ತನ ದೃಷ್ಟಿಯನ್ನು ತಗೊಂಡ್ರೆ ಪ್ರಹ್ಲಾದನ ಕಥೆ, ದೇವರ ದೃಷ್ಟಿಯನ್ನು ತಗೊಂಡಾಗ ನರಸಿಂಹದೇವರ ಕಥೆ, ಅದಕ್ಕೆರಡು ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳುತ್ತ. ಪುಂಸಾ ಮೀಶಕಥಾ ಪ್ರೋಕ್ತ ನಾನಾಖ್ಯಾನ ಉಪಬೃಂಹಿತ, ಇನ್ನು ಅದು ಸಂಬಂಧಪಟ್ಟಂಥ ಅನೇಕ ಆಖ್ಯಾನಗಳು, ಅದು ಸಂಬಂಧಪಟ್ಟಂಥ ಆಖ್ಯಾನಗಳು ಕೂಡ ಯಾವುದ್ರಲ್ಲಿ ಸೇರುತ್ತೆ? ಭಗವಂತನ ಮಹಿಮೇಲೆ ಸೇರುತ್ತೆ. ನಿರೋಧೋ ಅಸ್ಯ ಅನುಶಯನಂ, ನಿರೋಧ ಅಂದ್ರೇನು? ನಾಶ ಮಾಡೋ. ನಿರೋಧ ಅಸ್ಯ ಅನುಶಯನಂ ಆತ್ಮನಃ ಸಹ ಶಕ್ತಿಭಿ, ತಾನು ವ್ಯಕ್ತ ಮಾಡಿದ ಶಕ್ತಿಗಳು ಉಪಸಂಹಾರ ಮಾಡಿಕೊಂಡ್ಬಿಟ್ಟು ಜಗತ್ತನ್ನು ನಾಶ ಮಾಡೋದಕ್ಕೇನಂತಾರೆ, ನಿರೋಧ ಅಂತ ಕರೀತಾರೆ. ಇನ್ನು ಮುಕ್ತಿ ಅಂದ್ರೇನು? ಮುಕ್ತಿರ್ ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಮುಕ್ತಿ ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಮುಕ್ತಿ ಡೆಫಿನೇಷನ್ ಇದೆ. ಮುಕ್ತಿ ಅಂದರೆ ಅನ್ಯಥಾ ರೂಪವನ್ನು ಹಿತ್ವ ಬಿಟ್ಟು ಸ್ವರೂಪೇಣ ತಮ್ಮ ಮೂಲ ರೂಪದಿಂದ ವ್ಯವಸ್ಥಿತಿ ಇರುವಿಕೆಯನ್ನು ಏನಂತಾರೆ ಕರೀತಾರೆ? ಮುಕ್ತಿ. ಬಸ್ ಹತ್ತಿದ, ಇಳಿದ, ಹಬ್ಬ ಅಂತ ಹೇಳ್ತಾರೆ. ಹಾಗೆ ಟ್ರಾವೆಲ್ ಚರ್ಣೆ ಮುಗಿತಾಗ ಅರ್ಥ ಆಯ್ತಾ? ಈಗ ಊಟಕ್ಕೆ ಕೂತ, ಗಡಿಬಿಡಿಯಿಂದ ಕೂತ್ಕೊಂಡ, ಮುಗಿದ ಆ ಪ್ರೋಗ್ರಾಮ್ ಮುಗಿತು. ಮುಕ್ತಿ ಪ್ರತಿಯೊಂದು ಕೆಲಸವನ್ನು ಪೂರೈಸಿದ ಏನಂತ ಕರೀತಾರೆ ಅಂದ್ರೆ ಅದರಿಂದ ಮುಕ್ತ. ರಿಟೈರ್ಮೆಂಟ್ ಆಯಿತು, ಮುಕ್ತಿ. ಅವತ್ತಿನ ಕೆಲಸ ಮುಗಿಸ್ತೀಯ, ಮತ್ತೆ ಮುಕ್ತಿ. ಬಿಡುಗಡೆ ಕೊಟ್ಟು ತಾ ಯಾವ ಏನು ಇತ್ತೋ ಅನ್ವಾಂಟೆಡ್ ಅಂತ ತೆಗೆದಾಕಿ ವಾಂಟೆಡ್ಗೆ ಬರೋದೇ ಮುಕ್ತಿ. ಯಾವುದು ಬಂಧನವನ್ನು ಕಳ್ಕೊಳ್ಳೋದೇ ಮುಕ್ತಿ. ಬಂಧನ ಕಳ್ಕೊಳ್ಳೋದು ಯಾವ ಅನೇಕ ರೀತಿ ಉಳಿದವರು ಯಾವ ಸಾತ್ವಿಕರ ಬಂಧನದ ರೀತಿ ಬೇರೆ, ತಾಪಸರದು ಬೇರೆ. ಆದ್ದರಿಂದ ಯೋಗ್ಯರು ವೈಕುಂಠಕ್ಕೆ ಹೋದ್ರೆ ಅದೇ ಅವರಿಗೆ ಮುಕ್ತಿ, ಈ ಅಯೋಗ್ಯರು ತಮಸ್ಸಿಗೆ ಹೋದ್ರೆ ಅದೇ ಮುಕ್ತಿ ಅವರಿಗೆ. ಅರ್ಥ ಆಯ್ತಾ? ಪರೀಕ್ಷೆ ಮುಗಿತು, ಪಾಸ್ ಆದ್ರಷ್ಟೇ ಫೇಲ್ ಆದ್ರಷ್ಟೇ, ಪರೀಕ್ಷೆ ಅಂತೂ ಮುಗಿತಷ್ಟೇ. ಪರೀಕ್ಷೆ ಮುಗಿಯೋ ರಿಸಲ್ಟ್ ಬಂತು ಅಷ್ಟೇ. ರಿಸಲ್ಟ್ ಬಂದ ಎಲ್ರಿಗೂ ಪಾಸ್ ಅಂತೇನು ಬಂದಿಲ್ಲ. ರಿಸಲ್ಟ್ ಬಂದು, ರಿಸಲ್ಟ್ ಅಂತ ಶಬ್ದಕ್ಕೆ ಅರ್ಥ ಏನು? ಅವರವ್ರ ಪರಿಸರ ಬರ್ತಕ್ಕಂಥ ಫಲ. ಮುಕ್ತಿ ಅಂದ್ರೆ ರಿಸಲ್ಟ್ ಅಷ್ಟೇ. ಸೊ ಮುಕ್ತಿ ಅದಕ್ಕೆ ಇವರೇನು ಮಾಡಿಬಿಟ್ರೆ, ಬುದ್ಧಿವಂತಿಕಿಂತ ಏನು ಮಾಡಿಬಿಟ್ರೆ ಇವರೆಲ್ಲ ಮಂಥರೆ ಮೊದಲಾದವರೆಲ್ಲ ನಾವು ಮುಕ್ತಿ ಆಗಬೇಕು ಅಂತ ಕೇಳಿದರು. ತಥಾಸ್ತು ಅಂತ ಹೇಳಿಬಿಟ್ರೆ ಅಷ್ಟೇ. ಏನಾಯ್ತು ಕೊನೆಗೆ ಅವರಿಗೆ? ತಮಸ್ಸೆ ಆಯ್ತು. ಅವ್ರು ಏನು ತಿಳ್ಕೊಂಡ್ರು ಮುಕ್ತಿ ಅಂದ್ರೆ ಏನು ತಿಳ್ಕೊಂಡ್ಬಿಟ್ಟಿದ್ರು ಅವರು? ಏನೇ ಒಂದು ತಿಳ್ಕೊಂಡ್ಬಿಟ್ಟಿದ್ರು ಕೊನೆ. ರಿಸಲ್ಟ್ ಅವನು ಸ್ಟ್ರೈಕ್ ಮಾಡಿ, ರಿಸಲ್ಟ್ ಅವನು ಸ್ವಾಡ್ ಸ್ಟ್ರೈಕ್ ಮಾಡಿದ್ರು, ಮಾಡಿದ ಅಷ್ಟು ಫೇಲ್ ಅಷ್ಟೇ. ರಿಸಲ್ಟ್ ಅವನು ಪಾಸ್ ಮಾಡಿದ ಸ್ಟ್ರೈಕ್ ಅಲ್ಲ, ರಿಸಲ್ಟ್ ಅವನು ಸ್ವಾಡಿ ಸ್ಟ್ರೈಕ್ ಮಾಡಿದ. ಫಸ್ಟ್ ಕ್ಲಾಸ್ ಇನ್ನೊಂದು ಬಾರದ ಲೇಟ್ ಆಗೋದು ಬಾರ್ಲೇ ಬಂತಷ್ಟೇ. ಅದು ಅವಸರ ಮಾಡಿದ್ದಕ್ಕೆ ಫೇಲ್ ಅಂತ ಅವಸರ ಅನೌನ್ಸ್ ಮಾಡಿದ್ರು. ಅಂತಾರೆ ಅವರೆಲ್ಲ ಕೇಸ್, ಎಂಥ ಕೇಸ್ಗಳದು? ಮುಕ್ತಿ ಶಬ್ದಕ್ಕೆ ಅಪಾರ್ಥ ಮಾಡಿಕೊಂಡಿದ್ದ ಕೇಸ್. ಇವಾಗ ಒಳ್ಳೆಯವನೇ ರಿಸಲ್ಟ್ ಅಂದ್ರೆ ಏನರ್ಥ? ಪಾಸ್ ರ್ಯಾಂಕ್ ಅವನಿಗೆ ರಿಸಲ್ಟ್ ಅಂದ್ರೆ ಆ ಅರ್ಥ, ಈ ರಿಸಲ್ಟ್ ಅಂದ್ರೆ ಈ ಅರ್ಥ. ಈ ಅರ್ಥ ಆಚಾರ್ಯ ಈ ಶ್ಲೋಕ ಬಹಳ ಪ್ರಿಯ, ತುಂಬ ಕಡೆ ಕೋಟ್ ಮಾಡ್ತಾರೆ. ಇದು ಭಾಗವತೆ ಅಂತ ಕೋಟ್ ಮಾಡ್ತಾರೆ. ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಸಾತ್ವಿಕರಿಗೆ ಅನ್ವಯ ಮಾಡ್ಕೊಂಡು ಏನಾಗುತ್ತೆ? ಈಗ ಒಳ್ಳೆ ಆನಂದ ಜ್ಞಾನಾನಂದಮಯನಾದ ಚೇತನ ಜೀವ ಸಂಸಾರದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಈಗ ದುಃಖ ಅನುಭವ ಮಾಡ್ತಾ ಇದ್ದಾನೆ. ಇದೆಲ್ಲ ಅನ್ಯಥಾ ರೂಪ ಇದೆ. ಆಕ್ಚುಲಿ ಇರೋದೇ ಒಂದು, ಅವನ ಅನುಭವಿಸೋದೇ ಒಂದು. ಮುಕ್ತಿ ಹೋದ ಏನಾಗುತ್ತೆ? ಅದು ಹೊರಟೋಗ್ಬಿಟ್ಟು ಯಾವ್ದು ಬರುತ್ತೆ? ಆನಂದಾನುಭವ ಅಭಿವ್ಯಕ್ತಿ, ನೈಜ ಸುಖಾನುಭೂತಿ, ಅದು ಮುಕ್ತಿ ಅಂತ ಕರೀತಾರೆ. ಅದು ದೇಹ ಅಷ್ಟೇ ಇಲ್ಲ, ಅನ್ವಾಂಟೆಡ್ ದುಃಖಾನುಭವ ಇದೆ. ಅವನ ಸ್ವರೂಪದಲ್ಲಿ ದುಃಖ ಇಲ್ಲೇ ಇಲ್ಲ, ದುಃಖಾನುಭವ ಮಾಡ್ತಾ. ಅನ್ಯಥಾ ರೂಪ ಇದೆ. ಉದಾಹರಣೆ ಇನ್ನೂ ಸುಲಭ ಹೇಳೋದಾದ್ರೆ, ಒಂದು ಸ್ಫಟಿಕದ ಮಣಿ ಇದೆ, ಒಳ್ಳೆ ಕೆಂಪು ಕಾಣಿಸ್ತಾ ಇದೆ. ಆಕ್ಚುಲಿ ಅದು ಬಣ್ಣ ಏನದು? ಒಳ್ಳೆ ಬ್ರೈಟ್ ವೈಟ್. ಅದು ನೋಡಿದ್ರೆ ಒಳ್ಳೆ ಕೆಂಪು ಕಾಣ್ತಾ ಇದೆ. ಕೆಂಪು ಕಾಣೋದಕ್ಕೆ ಏನು ಕಾರಣ? ಪಕ್ಕದಲ್ಲಿ ಒಂದು ದಾಸವಾಳ ಹೋಗಿಟ್ಟುಬಿಟ್ಟಿದ್ದಾರೆ ಕೆಂಪು, ಅದೆಲ್ಲ ಇಲ್ಲಿ ಕಾಣ್ತಾ ಇದೆ. ಗೊತ್ತಾಯ್ತಾ? ಸೊ ಅದನ್ನು ತೆಗೆದುಬಿಟ್ಟ ವೈರ್ತಿ ಕಾಣುತ್ತೆ. ಇದು ಮುಕ್ತಿ ಅದಕ್ಕೆ. ಸಾತ್ವಿಕ ಜೀವ ಹೇಗಿದೆ? ಸ್ಫಟಿಕ ಮಣಿ ಇದ್ದಾಗಿದ್ದ. ಈಗ ಹ್ಯಾಕ್ ಕಾಣಿಸ್ತಾನೆ? ಈಗ ಏನೇನೋ ಕಾಣಿಸ್ತಿದ್ದಾರೆ, ಕೆಂಪು ಬಿಟ್ಟರೆ ಕೆಂಪು, ಕಪ್ಪು ಬಿಟ್ಟರೆ ಕಪ್ಪು, ಏನೇನೋ ಕಾಣಿಸ್ತಿದ್ದ. ಅವೆಲ್ಲ ಯಾವುದಕ್ಕೆ ಯಾವುದು? ಅದೆಲ್ಲ ಯಾವ್ದು ರಿಸಲ್ಟ್? ಅದು ಈ ಸಂಸಾರದ ರಿಸಲ್ಟ್. ಸಂಸಾರ ತೆಗೆದಷ್ಟು ಏನಾಗುತ್ತೆ? ಒಳ್ಳೆದ ಅಲ್ಲಿ ಬಂದು ಅದೇ, ಅದನ್ನೇ ಮುಕ್ತಿ ಅಂತ ಕರೆಯೋ. ಶುದ್ಧನಾದ ಜೀವ. ಹೌದು ಹೌದು. ಈ ದುರ್ಯೋಧನ ದುಷ್ಟರು ಏನೋ ಸ್ವಲ್ಪ ಸುಖಪಟ್ಟ ಕಾಣುತ್ತೆ, ಅಲ್ಲಿ ಏನಿರೋದಿಲ್ಲ. ಅದವರಿಗೆ ಮುಕ್ತಿ ಅಂತ ಅಂದ್ರೆ ಪೂರ್ಣ ದುಃಖಾನುಭವ ಅವರಿಗೆ ಮುಕ್ತಿ, ಪೂರ್ಣ ಸುಖಾನುಭವ ಇವರಿಗೆ ಮುಕ್ತಿ. ನಿರೋಧೋವಶ್ಯಾನುಶಯನಂ ಆತ್ಮನ ಸಹ ಶಕ್ತಿ ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಅದು ಬರೀ ಮುಕ್ತಿ ಕೊಡಿ ಅಂತ ಕೇಳಿದ್ರೆ ಈ ರೀತಿ ಆಗಿಬಿಡೋದ್ರಿಂದ ಆ ರೀತಿ ಕೇಳಬಾರ್ದು. ಏನಂತ ಕೇಳಬೇಕು? ಅವೆಲ್ಲ ಕೇಳೋದಕ್ಕಿಂತ ಸಿಂಪಲ್ ಅನುಗ್ರಹ ಮಾಡಿದ್ರೆ ಮುಗಿದು. ಅನುಗ್ರಹ ಮಾಡಂತ ಕೇಳಿದಾಗ ಏನು ಕೊಡೋಕ್ಕೆ ಸಾಧ್ಯ ಇಲ್ಲ, ಕೆಟ್ಟದ್ದು ಮಾಡೋಕೆ ಸಾಧ್ಯತೆನೇ ಇಲ್ಲ. ಅದು ಇಂಪಾರ್ಟೆಂಟ್. ಹೌದು, ಎರಡು ಒಂದೇ. ಮುಕ್ಷ ಮುಕ್ತಿ ಅವೆಲ್ಲ ಒಂದೇ. ಆಭಾಸಶ್ಚ ನಿರೋಧಶ್ಚ ಯತಃ ತತ್ರಯಮೀಯತೆ ಸಾಶ್ರಯ ಪರಂ ಬ್ರಹ್ಮ ಪರಮಾತ್ಮೇತಿ ಶಬ್ದತೆ. ಇನ್ನು ಆಶ್ರಯ ಅಂದ್ರೆ ಏನು ಅಂದ್ರೆ, ಇದೆಲ್ಲಕ್ಕೂ ಮೂಲ ಕಾರಣ ಯಾರೋ ಒಂದು ಆಶ್ರಯ ಅಂತ ಕರೀತಾರೆ. ಆಭಾಸಶ್ಚ ನಿರೋಧಶ್ಚ ಯತಃ ತತ್ರಯಮೀಯತೆ ಸ ಆಶ್ರಯ ಪರಂ ಬ್ರಹ್ಮ ಪರಮಾತ್ಮೇತಿ ಶಬ್ದತೆ. ಇದಕ್ಕೆಲ್ಲ ಆಶ್ರಯನಾಗಿರ್ತಕ್ಕಂತೆ ಪರಮಾತ್ಮ. ಯಥೋ ಯಸ್ಮಾತ್ ಜಗತಃ ಆಭಾಸೋ ಮುಖ್ಯ ಗೌಣವೃತ್ತಿಯ ಸೃಷ್ಟಿ. ಇದು ಆಭಾಸ ಅಂದ್ರೆ ಸೃಷ್ಟಿ, ನಿರೋಧ ಅಂದ್ರೆ ನಾಶ, ನಿರೋಧಶ್ಚ ಭವತಿ ಮತ್ತು ಸ್ಥಿತಿ. ಯತಃ ತತ್ರಯಮೀಯತೆ, ಈ ಮೂರನ್ನು ಯಾರು ಮಾಡ್ತಾರಲ್ಲ ಅವನೇ ಪರಮಾತ್ಮ. ಅದೇ ಜನ್ಮಾದ್ಯಶ್ಚ ಯಥ ಸೂತ್ರಾರ್ಥ. ಆಭಾಸಶ್ಚ ನಿರೋಧಶ್ಚ ಯತಃ ತತ್ರಯಮೀಯತೆ ಸಾಶ್ರಯ ಪರಂ ಬ್ರಹ್ಮ ಪರಮಾತ್ಮೇತಿ ಶಬ್ದತೆ. ಆತನಿಗೆ ಪರಮಾತ್ಮ ಅಂತ ಹೆಸರು, ಬ್ರಹ್ಮ ಅಂತ ಹೆಸರು. ಅದಿಟ್ಕೊಂಡೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಜನ್ಮಾದ್ಯಶ್ಚ ಯತಃ ಓಂ ಅಂತ ಹೇಳಿ ಭಾಗವತದಲ್ಲಿ ಎರಡು ಅರ್ಥನ ಬಂದೋಯ್ತು. ಅದಕ್ಕೆ ಭಾಗವತ ಏನಂತ ಕರೀತಾರೆ? ಅರ್ಥೋಯಂ ಬ್ರಹ್ಮಸೂತ್ರಾಣ, ಬ್ರಹ್ಮಸೂತ್ರದ ಅರ್ಥ ಅಂತ ಕರೆದ. ಆಧ್ಯಾತ್ಮಿಕೋ ಯಃ ಪುರುಷ ಸೋಸೌ ಏವ ಆದಿದೈವಿಕಃ. ಯಸ್ತತ್ರೋಭಯ ವಿಚ್ಛೇದ ಸಸ್ಮೃತೋ ಹಿ ಅಧಿಭೌತಿಕ ಆಧ್ಯಾತ್ಮಿಕೋ ಯಃ ಪುರುಷ ಸೋಸೌ ಏವ ಅಧಿದೈವಿಕ ಯತಸ್ತತ್ರೋಭಯ ವಿಚ್ಛೇದ ಸಸ್ಮೃತ ಹಿ ಅಧಿಭೌತಿಕ ಪ್ರಕಾರಾಂತರೇಣ ಆಶ್ರಯಂ ಲಕ್ಷಯಿಷ್ಯನ್. ಇನ್ನೊಂದು ರೀತಿಯಲ್ಲಿ ಆಶ್ರಯ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾ ಆಧ್ಯಾತ್ಮಿಕ ಆದಿದೈವಿಕ ಮತ್ತು ಆದಿಭೌತಿಕ ಅಂತ ಮೂರಿದೆ ಅಂತೇಳಿ. ಆ ಮೂರಕ್ಕೇನರ್ಥ ಅಂದರೆ ಆಧ್ಯಾತ್ಮಿಕ ಶರೀರ ಸಂಬಂಧಿಷು ಚಕ್ಷುರಾದಿಷು ತತ್ಪ್ರೇರಕತ್ವೇನ ಸ್ಥಿತ ಪುರುಷೋ ವಿಷ್ಣು ಯೋ ಅಸೌ ಆದಿದೈವಿಕ. ಆಧ್ಯಾತ್ಮಿಕ ಅಂತ ಹೇಳಿದರೆ ಶರೀರ ಸಂಬಂಧಿಯಾಗಿರ್ತಕ್ಕಂಥ ಚಕ್ಷುರಾದಿಗಳಿರ್ತಕ್ಕಂಥ ರೂಪವನ್ನು ಏನಂತ ಕರೀತಾರೆ, ಆಧ್ಯಾತ್ಮಿಕ ರೂಪ ಅಂತ ಕರೀತಾರೆ. ಆಮೇಲೆ ಪ್ರೇರಕವಾದ ತತ್ವಾಗಮನ ಒಳಗಿನ ರೂಪ ಏನಂತ ಕರೀತಾರೆ, ಆದಿದೈವಿಕ ರೂಪ ಅಂತ ಕರೀತಾರೆ. ದೇಹಸ್ಥಿತವಾದ ಭಗವದ್ ರೂಪಗಳೆಲ್ಲ ಆಧ್ಯಾತ್ಮಿಕ ರೂಪಗಳು. ದೇಹದಲ್ಲಿರ್ತಕ್ಕಂಥ ಇಂದ್ರಿಯಗಳು ತತ್ವಗಳು ಏನಿದೆ ಅವುಗಳೇ ಅಭಿಮಾನಿ ದೇವತೆಗಳೇನಿದ್ದಾರೆ ಅವರೊಳಗಿರ್ತಕ್ಕಂಥ ರೂಪ ಏನಂತಾರೆ, ಆದಿದೈವಿಕ ರೂಪ ಅಂತ ಕರೀತಾರೆ. ಆಮೇಲೆ ಅಧಿಭೂತೇಶು ಅಧಿದೈವಿಕ ಅಧಿಭೂತೇಶು ಘಟಾದಿ ಪದಾರ್ಥೇಶು ಸ್ಥಿತ್ವ ತಯೋ ಉಭಯೋ ಆಧ್ಯಾತ್ಮಿಕ ಆದಿದೈವಿಕಯೋ ಚಕ್ಷು ಪ್ರಕಾಶಯೋ ವಿಚ್ಛೇದ ಸಮ್ಯಕ್ ನಿಶ್ಚಾಯಕ ವಿಷ್ಣು ಆದಿಭೌತಿಕೋ ಹೀತಿ ಸ್ಮೃತಃ. ಅನ್ನಾದಿ ಹೇಳಿ ಪರಮಾತ್ಮ ರೂಪಗಳಿವೆ, ಅವೆಲ್ಲ ಏನವೋ ಆದಿಭೌತಿಕ ರೂಪಗಳು. ಗೊತ್ತಾಯ್ತಾ, ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ದೇಹಗತವಾದ ರೂಪಗಳು ಆಧ್ಯಾತ್ಮಿಕ ರೂಪಗಳು. ಗೊತ್ತಾ, ಇದು ಆಧ್ಯಾತ್ಮಿಕ ತತ್ವ ತಾಪಗಳು ಮೂರು ಅಂತಿದೆ, ಅದು ಬೇರೆ ಇದು ಆಧ್ಯಾತ್ಮಿಕ ತಾಪ ಆದಿಭೌತಿಕ ತಾಪ ಆದಿದೈವಿಕ ತಾಪ ಅಂತ ಬರ್ತೇವೆ, ತಾಪತ್ರಯ ಅವು ಬೇರೆ. ದೇಹದ ರೋಗಾದಿಗಳೆಲ್ಲ ಏನೋ ಆಧ್ಯಾತ್ಮಿಕ. ಗೊತ್ತಾಯ್ತಾ, ಆ ಆದಿಭೌತಿಕವಾದವು ದೇಹಕ್ಕೆ ರೋಗ ಬರತಕ್ಕಂಥವಳ ಆದಿಭೌತಿಕ. ಮನಸ್ಸಿಗೆ ಆಗತಕ್ಕಂಥ ವ್ಯಥೆಗಳೆಲ್ಲ ಏನವು ಆಧ್ಯಾತ್ಮಿಕ ತಾಪಗಳು. ಗೊತ್ತಾಯ್ತಾ, ಈ ಮಳೆ ಭೂಕಂಪಾದಿಗಳಲ್ಲಿ ಏನವು ಆದಿದೈವಿಕ ತಾಪಗಳು. ಆದರೆ ಆ ಕ್ಲಾಸಿಫಿಕೇಶನ್ ಬೇರೆ. ಇಲ್ಲಿ ಆಗ ದೇವರು ಆಶ್ರಯ ಕೊಡ್ತಾನೆ, ಮೂರು ಕಡೆ ಆಶ್ರಯ ಕೊಡ್ತಾನೆ, ಆಧ್ಯಾತ್ಮಿಕವಾಗಿ ಆದಿದೈವಿಕವಾಗಿ ಆದಿಭೌತಿಕವಾಗಿ. ಆಧ್ಯಾತ್ಮಿಕವಾಗಿ ಅಂದರೆ ದೇಹದಲ್ಲಿ ಇದ್ದು ಆಶ್ರಯ ಕೊಡ್ತಾನೆ, ಆದಿದೈವಿಕವಾಗಿ ಅಂದ್ರೇನು ದೇಹದಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳ ಒಳಗಿದ್ದು ಆಶ್ರಯ ಕೊಡ್ತಾನೆ. ಆಮೇಲೆ ಆದಿಭೌತಿಕ ಅಂದ್ರೇನು ವಸ್ತುಗಳ ಒಳಗಿದ್ದು ಅನುಗ್ರಹ ಮಾಡ್ತಾನೆ. ಈ ಆದಿಭೌತಿಕ ಅಂತ ಈ ಮೂರು ರೂಪಗಳಲ್ಲಿ ಭಗವಂತ ಜಗಂತ ಯೇಸು ಏನಾಗಿದ್ದಾನೆ, ಆಶ್ರಯ ಪ್ರದಾತನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಏತದೇಕ ತಮಾಭಾವೇ ಯದಾನೋಪಲಭಾಮಹೇ ಧೃತಯಂ ತತ್ರ ಯೋ ವೇದ ಸ ಆತ್ಮ ಸ್ವಾಶ್ರಯಾಶ್ರಯ. ಏತತ್ ಏಕತಮಾಭಾವೇ ಯದಾ ನ ಉಪಲಭಾಮಹೇ ಧೃತಯಂ ತತ್ರ ಯೋ ವೇದ ಸ ಆತ್ಮ ಸ್ವಾಶ್ರಯಾಶ್ರಯ. ಏತೇಷಾಂ ತ್ರಯಾಣಾಂ ಮಧ್ಯೆ ಏಕತಮಾಭಾವೇ ಚಕ್ಷುರಾಧ್ಯಭಾವೇ ಪ್ರಕಾಶಾಭಾವೇವ ತದ್ವಿಷಯ ಘಟಾದಿ ಪದಾರ್ಥಾಭಾವೇವ ನೋಪಲಭಾಮಹೇ ಘಟಾದಿ ವಿಷಯ ಉಪಲಬ್ಧಿ ಜ್ಞಾನಂ ನ ಪ್ರಾಪ್ನುಮಃ ಇತಿ. ಈ ಮೂರರಲ್ಲಿ ಯಾವುದು ಮಿಸ್ ಆದರೂ ಕೂಡ ನಮಗೇನು ಬರೋದಿಲ್ಲ, ಜ್ಞಾನ ಬರೋದಿಲ್ಲ. ದೇಹಸ್ಥ ರೂಪ ಕೈಬಿಟ್ಟರೂ ಮುಗಿತು, ದೇಹ ಇದೆ ಇಂದ್ರಿಯಾಭಿಮಾನಿ ದೇವತೆಗಳಿಲ್ಲ ಜ್ಞಾನ ಬರೋದಿಲ್ಲ. ದೇಹ ಇಂದ್ರಿಯ ಎರಡೂ ಇದೆ ವಸ್ತುನೇ ಇಲ್ಲ ಆಗಲೂ ಜ್ಞಾನ ಬರೋದಿಲ್ಲ. ಈ ಮೂರರಲ್ಲಿ ಯಾವುದೊಂದಿದ್ರು ಕೂಡ ಏನಾಗಲ್ಲ ನಮಗೆ, ಜ್ಞಾನ ನಾಶ ಆಗಿಬಿಡುತ್ತೆ. ಅದಕ್ಕೆ ದೇವರು ಎಷ್ಟು ರೂಪಗಳ ಅನುಗ್ರಹ ಬೇಕು ನಮಗೆ, ಮೂರು ರೂಪ ಅನುಗ್ರಹಗಳು ಬೇಕು. ತ್ರಿತಯ ಬಿಸಿ, ಈಗ ಲೈಟ್ ಹಾಕ್ಕೊಂಡು ವಾಷಿಂಗ್ ಮಿಷನ್ ವರ್ಕ್ ಮಾಡ್ತಿದ್ದಾರೆ. ಸೊ ಲೈಟಲ್ಲಿ ಕರೆಂಟ್ ಇದೆ, ವಾಷಿಂಗ್ ಮಿಷನ್ಲ್ಲೂ ಕರೆಂಟ್ ಇದೆ. ಗೊತ್ತಾಯ್ತಾ, ಆ ವಾಷಿಂಗ್ ಮಿಷನ್ ಕೆಟ್ಟೋಯ್ತು, ಅಲ್ಲಿಲ್ಲ ಈಗ, ಅಲ್ಲಿಲ್ಲ ಆದ್ರಿಂದ ವಾಶ್ ಮಾಡೋಕ್ಕೆ ಬರ್ತಾ ಇಲ್ಲ. ಅಥವಾ ಇಲ್ಲಿ ನೋಡ್ತಾರೆ ಕರೆಂಟ್ ಹೊರಟೋಯ್ತು, ಯೂಸ್ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ತಿಳಿತಾ, ಮೂರು ಕಡೆಯೂ ಇದೆ ಪದಾರ್ಥ. ಹೇಗೆ ಮೂರು ಕಡೆ ಇದ್ದು ನಮಗೆ ಅನುಕೂಲ ಮಾಡಿಕೊಟ್ಟು ದೇವರೇನು ಮಾಡ್ತಾನೆ, ಈಗ ಎಲ್ಲ ಕಡೆಯಿಂದ ಅನುಕೂಲ ಮಾಡಿಕೊಟ್ರೆ ಮಾತ್ರ ರಿಸಲ್ಟ್ ಇಲ್ಲ, ಹೋದ್ರಿಲ್ಲ. ಒಂದು ಕೈ ಬಿಟ್ಟರು ಕತೆ ಮುಗಿದೋಯ್ತು. ಏತೇಷಾಂ ತ್ರಯಾಣ ಬತ್ತಿ ತ್ರಿತಯಂ ಇದೆ. ಇನ್ನು ತ್ರಿತಯಂ ತತ್ರ ಯೋ ವೇದ ಸ ಆತ್ಮ ಸ್ವಾಶ್ರಯಾಶ್ರಯ. ಈ ಮೂರು ದೇವರಿಂದ ಅಂತ ತಿಳ್ಕೊಳ್ತಾನಲ್ಲ, ಅವನು ನಿಜವಾದ ವಿಷ್ಣುವನ್ನೇ ನಂಬಿದ ಜೀವ ಅಂತ ಹೆಸರು ಅವನು. ಈ ಮೂರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವನಿಗೆ ಪರಮಾತ್ಮನನ್ನ ಆಶ್ರಯ ಮಾಡಿರ್ತಕ್ಕಂತಹ ಸಾತ್ವಿಕ ಚೇತನ ಅಂತ ಕರೀತಾರೆ. ಪುರುಷು ಅಂಡಂ ವಿನಿರ್ಭಿದ್ಯ ಯದಾಸೌ ಸ ವಿನಿರ್ಗತ ಆತ್ಮನೋ ಅಯನಮನ್ವಿಚ್ಛನ್ ಅಪೋ ಅಸ್ತ್ರಾಕ್ಷಿ ಶುಚಿ ಶುಚಿ ಶುಚೀಹಿ ಶುಚಿ ಶುಚೀಹಿ ಎರಡು ಇದೆ. ಪುರುಷ ಅಂಡಂ ವಿನಿರ್ಭಿದ್ಯ ಯದಾಸೌ ಸಹ ವಿನಿರ್ಗತ ಆತ್ಮನಃ ಅಯನಂ ಅನ್ವಿಚ್ಛನ್ ಅಪಹ ಅಸ್ತ್ರಾಕ್ಷಿ ಶುಚಿ ಶುಚೀಹಿ. ಈಗ ಪುರುಷ ಅಂಡಂ ವಿನಿರ್ಭಿದ್ಯ ಯದಾಸೌ, ಬ್ರಹ್ಮದೇವರು ಏನು ಮಾಡಿದ್ದಾರೆ, ಬ್ರಹ್ಮಾಂಡದಿಂದ ಹೊರಗೆ ಬಂದಿದ್ದಾರೆ, ಅವರು ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ. ಆತ್ಮನಃ ಅಯನಮನ್ವಿಚ್ಛನ್, ಮೊದಲು ತಮಗೆ ನೆಲೆಯನ್ನಾಗಿ ಏನು ಮಾಡಿದರಂತೆ, ಮೊದಲು ಸೃಷ್ಟಿ ಏನು ಮಾಡ್ತಾರೆ, ಆಪ ಅಪಹ ನೀರಿನ ಸೃಷ್ಟಿ ಮಾಡ್ತಾರೆ. ಫಸ್ಟ್ ಕ್ರಿಯೇಷನ್ ಯಾವುದು, ನೀರು. ಅಪಯವ ಸಸರ್ಜಾದವ್ ಅಂತಾನೆ ಸ್ಮೃತಿಗಳು. ಮೊದಲು ನೀರು ಸೃಷ್ಟಿ ಮಾಡ್ತಾರೆ. ಯಾವುದೇ ಫಂಕ್ಷನ್ಗೆ ಫಸ್ಟ್ ಏನು ಬೇಕು, ನೀರು ಬೇಕು. ದೇವ್ರ ಪೂಜೆಗೂ ನೀರು ಬೇಕು, ಅಡಿಗೆಗೂ ನೀರು ಬೇಕು, ಪ್ರತಿಯೊಂದಕ್ಕೂ ನೀರು ಬೇಕು. ಅದಕ್ಕೆ ಫಸ್ಟ್ ಸೃಷ್ಟಿ ಅಂದರೆ ನೀರು. ಅದರಿಂದ ಬೇರೆ ಗ್ರಹದಲ್ಲಿ ಜೀವ ಇದೆ ಅಂತ ಹುಡುಕ್ಬೇಕಾದ್ರೆ ಫಸ್ಟ್ ಏನು ಹುಡುಕ್ತಾರೆ? ವಾಟರ್ ಸೋರ್ಸ್ ಹುಡುಕ್ತಾರೆ. ವಾಟರ್ ಸೋರ್ಸ್ ಇದ್ರೆ ಲೈಫ್ ಇದೆ ಅಂತ ಅರ್ಥ. ವಾಟರ್ ಸೋರ್ಸ್ ಇಲ್ಲದೆ ಹೋದ್ರೆ ನೋ ಲೈಫ್ ಅಂತ. ಅದರಿಂದ ಮೊದಲು ಸೃಷ್ಟಿ ಮಾಡಿದ್ದು ಯಾವುದು? ಬ್ರಹ್ಮದೇವರು ನೀರನ್ನು ಸೃಷ್ಟಿ ಮಾಡ್ತಾರೆ. ಅಸ್ರಾಕ್ಷಿ ಶುಚಿಹಿ ಶುಚಿಹಿ, ಶುದ್ಧವಾದ ನೀರನ್ನ ಶುದ್ಧವಾದ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ತಾಸು, ಅದಕ್ಕೆ ಇನ್ನೊಂದು ಅರ್ಥ. ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಅಂದ್ರೂ ಒಂದೇ, ಅಂಡಂ ಪ್ರವಿಷ್ಟೋ ಯೋ ವಿಷ್ಣು ಸೋಂಡಂ ಭಿತ್ವಾ ಪ್ರಕಾಶಿತ ಇತ್ಯಾದಿ. ಬ್ರಹ್ಮದೇವರೊಳಗಿದ್ದು ಪರಮಾತ್ಮ ಸ್ವತಃ ತಾನೊಂದೆಲ್ಲ ಸೃಷ್ಟಿ ಮಾಡ್ತಾನೆ. ತಾಸು ಅವಾತ್ಸೀತ್ ಸುಸೃಷ್ಟಾಸು ಸಹಸ್ರ ಪರಿವತ್ಸರಾನ್ ತೇನ ನಾರಾಯಣೋ ನಾಮ ಯದಾವ ಪುರುಷೋದ್ಭವ. ಅವನು ಸೃಷ್ಟಿ ಮಾಡಿದ ನೀರಿನೊಳಗೆ ದೇವರು ತಾನೇ ವಾಸ ಮಾಡಿದನಂತೆ. ನೀರನ್ನು ಸೃಷ್ಟಿ ಮಾಡ್ತಾನೆ. ತಾಸು ಅವಾತ್ಸೀತ್ ಸುಸೃಷ್ಟಾಸು, ತಾನು ಸೃಷ್ಟಿ ಮಾಡಿದ ನೀರುಗಳೊಡೆ ಪರಮಾತ್ಮ ಸಹಸ್ರ ಪರಿವತ್ಸರಾನ್ ಅವಾತ್ಸಿ, ನೂರು ಸಾವಿರ ವರ್ಷಗಳ ಕಾಲ ಪರಮಾತ್ಮ ಏನ್ ಮಾಡಿದನಂತೆ? ನೆಲೆಸಿದನಂತೆ. ಅದಕ್ಕೆ ದೇವರಿಗೆ ಏನ ಹೆಸರು ಬಂತಂತೆ? ನಾರಾಯಣ ಅಂತ ಹೆಸರು ಬಂತು. ನೀರಲ್ಲಿರುವವನು ಅಂತ. ದೇವರಲ್ಲಿ ಯಾರಿದ್ದಾರೆ? ದೇವರಿದ್ದಾನೆ. ತೇನ ನಾರಾಯಣೋ ನಾಮ ಯದಾಪಃ ಪುರುಷೋದ್ಧವಾಹ. ಪರಮಾತ್ಮನಿಂದ ನೀರು ಹುಟ್ಟಿ ನೀರಿನಲ್ಲಿ ಪರಮಾತ್ಮ ನೆಲೆಸಿದ್ದರಿಂದ ಅವನೇನಂತ ಹೆಸರಾಗಿದೆ? ನಾರಾಯಣ, ನಾರಾಯಣ ಅಂತ ಹೆಸರಾಗಿದೆ. ನಾರಾ ಶಬ್ದಕ್ಕೆ ನೀರು ಅಂತ ಅರ್ಥ. ನಾರಾಯಣ ನೀರಿನೊಳಗಿರೋನು ಅಂತ ಅರ್ಥ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಇತಿ ಭಾಗವತೆ ಅಂತ ಆಚಾರ್ಯ ಅನೇಕ ಸತ್ ಕೋಟ್ ಮಾಡಿದ್ದಾರೆ. ಇತಿ ಭಾಗವತೆ ಇಲ್ಲಿ ಸಿಗುತ್ತೆ. ಭಾಗವತ ಎರಡನೇ ಸ್ಕಂದದ ಹತ್ತನೇ ಅಧ್ಯಾಯದಲ್ಲಿರೋ ಶ್ಲೋಕ. ದ್ರವ್ಯಂ ಕರ್ಮಚ ಕಾಲಹಾಚ ಸ್ವಭಾವ ಜೀವ ಏವ ಚ ಯದನುಗ್ರಹತಃ ಸಂತಿ ನಾ ಸಂತಿ ಯದುಪೇಕ್ಷಯ. ದೇವರು ದೊಡ್ಡ ಮಹಿಮೆ ಇದು. ದ್ರವ್ಯಂ ಒಂದು ಯಾವುದೇ ಒಂದು ಪದಾರ್ಥ, ಕರ್ಮ ಯಾವುದೇ ಒಂದು ಕಾರ್ಯ, ಕಾಲಹ ಯಾವುದೇ ಒಂದು ಕಾಲ, ಸ್ವಭಾವ ಆಯಾ ನೇಚರ್, ಜೀವ ಮತ್ತು ಜೀವ. ದ್ರವ್ಯ ಕರ್ಮ ಕಾಲ ಸ್ವಭಾವ ಜೀವ ಚ ಅಂತ ಹೇಳಿದ್ರಿಂದ ಉಳಿದೆಲ್ಲ ಏನೇನಿದೆಯೋ ಅದಿಷ್ಟು ಕೂಡ ಯದನುಗ್ರಹತಃ ಸಂತಿ, ದೇವರ ಅನುಗ್ರಹದಿಂದ ಇದೆ. ನಾ ಸಂತಿ ಯದುಪೇಕ್ಷೆಯ, ದೇವರ ಅನುಗ್ರಹ ಇದ್ದಕ್ಕೆ ಸಾಧ್ಯ ಇಲ್ಲ. ಸೊ ಗಾಡ್ ಈಸ್ ಇಂಡಿಪೆಂಡೆಂಟ್, ಇವೆಲ್ಲ ಏನೋ ದೇವರ ಮೇಲೆ ಡಿಪೆಂಡೆಂಟ್. ಅದಕ್ಕೆ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವವಿಷ್ಯತೆ. ಇವು ಯಾವ ಇಲ್ಲದೆ ಹೋದರೂ ದೇವರಿಗೆ ತೊಂದರೆ ಇಲ್ಲ, ಬಟ್ ದೇವರಿಲ್ಲದವರು ಯಾರು ಇರ್ಲಿಕ್ಕಾಗೋದಿಲ್ಲ. ಯದನುಗ್ರಹದ ಸಂತಿ ನ ಸಂತಿ ಯದುಪೇಕ್ಷೆಯ, ದೇವರ ಅನುಗ್ರಹದಿಂದನೇ ಇವೆ, ಅನುಗ್ರಹ ಇಲ್ಲದೆ ಹೋದರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಆಚಾರ ತುಂಬಾ ಸತ್ ಉಲ್ಲೇಖ ಮಾಡ್ತಾ. ಜೀವ ಭಗವದಧೀನ ಅಷ್ಟೇ ಅಲ್ಲ, ಜೀವನ ಸ್ವರೂಪವು ಭಗವದಧೀನ. ಅದನ್ನೇನಂತ ಕರೆದ್ರು? ನೀರಿನಲ್ಲಿ ನೀರು, ನೀರಿನಲ್ಲಿ ದೇವರಿದ್ದಾನೆ, ಆತ ನೀರು ದೇವರಿಂದ ಸೃಷ್ಟಿಯಾಗಿದೆ, ಇದು ಜ್ಞಾನ. ಇದೆ ನೀರಿಗೆ ಒಂದು ರುಚಿ ಇದೆ, ಅದು ಯಾರಿಂದ ಬಂತು? ಮತ್ತೆ ದೇವರಿಂದ ಬಂತು, ಅದು ವಿಜ್ಞಾನ. ಅರ್ಥ ಆಯ್ತಾ? ಈಗ ನೀರು ಮತ್ತು ಅದರೊಳಗಿನ ಧರ್ಮ, ವಸ್ತುಗಳ ನಿಯಾಮಕನು ಪರಮಾತ್ಮನೇ, ವಸ್ತುಗತ ಧರ್ಮ ನಿಯಾಮಕನು ಪರಮಾತ್ಮನೇ, ಮತ್ತೆ ವಸ್ತುಗತವಾದ ಸ್ವಭಾವ ನಿರೂಪಕನು ಭಗವಂತನೇ. ಅದು ಪ್ರಹ್ಲಾದನ ಗೊತ್ತಿದ್ದರಿಂದ ಏನು ಮಾಡಿಬಿಟ್ಟ? ಅಗ್ನಿಯಲ್ಲಿ ಹಾಕಿದರು. ಅವನೇಂದ್ರು ಕೂಡ ಸೆಂಡ ಕಶಿಪು, ಅಗ್ನಿ ಸುಟ್ಟೇ ಸುಡುತ್ತೆ ಅಂತ ಹೇಳಿ. ಆದರೆ ಅಗ್ನಿಯ ದೇವರ ದಿನ, ಅಗ್ನಿ ಸುಡಬೇಕು ದೇವರ ದಿನ. ಪ್ರಹ್ಲಾದ ಏನು ಮಾಡ್ದ? ದೇವರ ಧ್ಯಾನ ಮಾಡ್ದೆ. ಏನಾಯ್ತಾಗ? ಅಗ್ನಿಯಲ್ಲಿದ್ದು ಸುಡಲೇ ಇಲ್ಲ, ಆ ಗುಣ ಎಕ್ಸಿಬಿಟ್ಟೇ ಮಾಡಲಿಲ್ಲ. ಯಾಕೆ? ದೇವರು ಏನು ಮಾಡಿದ? ಬ್ಲಾಕ್ ಮಾಡಿಬಿಟ್ಟ. ಅರ್ಥ ಆಯ್ತಾ? ಈಗ ಈ ಅನುಸಂಧಾನದಿಂದ ಪ್ರಾಕ್ಟಿಕಲ್ ಯುಟಿಲಿಟಿ ಅದು, ಬರೀ ಕೇಳ್ಕೊಳ್ಳೋದು ಬೇರೆ, ಪ್ರಾಕ್ಟಿಕಲ್ ಯುಟಿಲಿಟಿ ಬೇರೆ. ಅದೇನು ಮಾಡ್ದ? ವೈರ್ ಹೊಡಿಸಿ ಕರೆಂಟ್ ಹೊಡೆಯುತ್ತೆ ಅಂತ ಹೇಳ್ಕೊಂಡ, ವೈರ್ ಬಿಡ್ಸಕ್ಕಂತ ಹಿಡ್ಕೊಂಬಿಟ್ಟೆ ರೆಡಿ ಅಂತ. ಮೇನ್ ಸ್ವಿಚ್ ಆಫ ಹಿಡ್ಕೊಂಡೆ ಅವ್ರು. ಏನಾಯ್ತು ಅಲ್ಲಿಗೆ ನೋಡಿದ್ರೆ ಆರು ನಗ್ತಿದ್ದಾನೆ, ಅವ್ನು ಯಾಕೆ ಹೊಡಿತಲ್ಲ ಅವನಿಗೆ ಆಶ್ಚರ್ಯ. ಅವ್ನು ಏನು ಗೊತ್ತಿಲ್ಲ, ಸ್ವಿಚ್ ಆಫ್ ಮಾಡಿದಾನೆ ಗೊತ್ತಿಲ್ಲ. ಸೊ ಎಲ್ಲರಿಗೂ ಮೇನ್ ಸ್ವಿಚ್ ಯಾರು? ಪರಮಾತ್ಮ ಒಬ್ಬನೇ. ಆ ದೇವ್ರು ಹಿಡ್ಕೊಂಡವ್ರು ಏನಿಲ್ಲ, ಭಯ ಇಲ್ವೇ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇದು ಅನುಭವಪರ ಮುಖ್ಯ ವಿಚಾರ. ಜೀವಾಧೀನ ಒಂದು ಉದಾಹರಣೆಗಿದೆ. ಅನ್ನ ಇದೆ, ಅಡುಗೆ ಮಾಡ್ತಾರೆ ಅಂತ ತಿಳ್ಕೊಬೋಣ. ಅಡುಗೆ ಮಾಡೋನಿಗೆ ಅಡುಗೆ ಮಾಡ್ಬೋದು ಅಷ್ಟೇ, ರುಚಿ ಮಾಡಕ್ಕೆ ಬರೋದು ರುಚಿ ಯಾರು ಕೊಡ್ಬೇಕು? ಮತ್ತೆ ದೇವರೇ ಕೊಡ್ಬೇಕು. ರುಚಿ ಯಾರ ಅಧೀನ? ದೇವರ ಅಧೀನ. ತಮಾಷೆ ರುಚಿ ಗ್ರಹಣ ಮಾಡೋ ಮತ್ತೆ ದೇವರ ಅಧೀನ. ನಾಲಿಗೆ ಬ್ಲಾಕ್ ಮಾಡಿಬಿಟ್ಟಿದ್ದಾನೆ. ಉಳಿದವರು ಫಸ್ಟ್ ಕ್ಲಾಸ್ ಇದ್ದಾರೆ, ಇವ್ರು ತಿನ್ನಕ್ಕೆ ಆಗೋಲ್ಲ. ಅದಕ್ಕೆ ರುಚಿ ಗ್ರಹಣ ಮಾಡದಂತೆ ಮಾಡಿಬಿಡ್ತಾನೆ, ಇಂದ್ರಿಯಗಳ ಶಕ್ತಿನ ಕುಂಠಿತಗೊಳಿಸಿಬಿಡ್ತಾನೆ. ಇಲ್ಲಿ ಗ್ರಹಣ ಮಾಡೋದಿಲ್ಲ, ಅಲ್ಲಿ ರುಚಿ ಬರೋದಿಲ್ಲ. ರುಚಿ ಬರದ ಹೋದಾಗ ಆಬ್ಜೆಕ್ಟಿವ್ ಕಂಟ್ರೋಲು, ಇಲ್ಲಿ ಸಬ್ಜೆಕ್ಟಿವ್ ಕಂಟ್ರೋಲ್. ಪರಮಾತ್ಮ ಎರಡನ್ನೂ ಮಾಡೋದ್ರಿಂದ ದೇವರು ಏನಂತ ಕರೀತಾರೆ? ಆಲ್ ಇನ್ ಆಲ್. ಈ ರೀತಿ ದೇವ್ರ ಬಗ್ಗೆ ಉಳಿದವ್ರು ಹೇಳಿಲ್ಲ. ದೇವ್ರ ಬಗ್ಗೆ ಏನು ಹೇಳಿದ್ರು ಅವರು? ಜಸ್ಟ್ ಸುಪೀರಿಯರ್ ಅಷ್ಟೇ. ಜಸ್ಟ್ ಸುಪೀರಿಯರ್ ಅಂದರೆ ಎಲ್ಲರ ಸೇರ್ಬೇಕಾಗಿ ಕಂಟ್ರೋಲ್ ಮಾಡ್ಬೋದು. ಐ ವಾಂಟ್ ಜಸ್ಟಿಸ್ ಅಂದ್ರೆ ಪ್ರಜಿತ ಆಗುತ್ತೆ ದೇವ್ರ ಮುಂದೆ. ಅರ್ಥ ಆ ರೀತಿ ತಿಳ್ಕೊಂಡ್ಬಿಟ್ರು, ದೇವ್ರನ್ನ ಆಟ ಆಡಿಸ್ಬೋದು ಅಂತ ತಿಳ್ಕೊಂಡ್ರು. ಅದೆಲ್ಲ ಇಲ್ಲ. ದೇವರಂದ್ರೆ ಯಾರತ್ತ? ಯಾರನ್ನ ನೀವು ಯಾವ ರೀತಿಯಲ್ಲೂ ಇನ್ನೊಬ್ಬರನ್ನ ಡಿಪೆಂಡ್ ಮಾಡೋಕೆ ಸಾಧ್ಯ ಇಲ್ಲ, ಅವನೇ ದೇವರು. ಮತ್ತೆ ಅವನು ಸರ್ವತಂತ್ರ, ಬರೀ ಸ್ವತಂತ್ರ ಅಲ್ಲ, ಸರ್ವತಂತ್ರ ಸ್ವತಂತ್ರ, ಸರ್ವಕಾಲಕ್ಕೂ ಸ್ವತಂತ್ರ, ಸರ್ವ ಸ್ಥಳದಲ್ಲೂ ಸ್ವತಂತ್ರ, ಸರ್ವ ದೇಶೇಶು ಕಾಲೇಶು ಸ ಏಕ ಪರಮೇಶ್ವರ. ಇದು ದೇವರ ವೈಭವ ಇದು. ಆದ್ದರಿಂದ ಉಳಿದವರು ದೇವ್ರನ್ನ ಒಪ್ಪಿದರೆ ಅವ್ರು ನಿಜವಾದ ದೇವ್ರನ್ನ ಒಪ್ತಾ ಇಲ್ಲ. ಅವರೆಲ್ಲ ಕೂಡ ತಮ್ಮದೇ ಆದ ಪರಿಕಲ್ಪನೆಯ ದೇವರು, ವಾಸ್ತವವಾದ ದೇವರು ಅಂದ್ರೆ ಹೇಗಿದ್ದಾನೆ? ತ್ರಿವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತಃ ಸಂತಿ ರಸಂತಿ ಯದುಪೇಕ್ಷಯ. ಯಾರು ಅಲ್ಲ, ಜೀವ ಬೇರೆ ಸ್ವಭಾವ ಬೇರೆ ಅಲ್ಲ, ಜೀವನ ಸ್ವಭಾವ, ಜೀವನ ಸ್ವಭಾವವನ್ನ ಅಂತ ಒಂದರ್ಥ, ಆ ವಸ್ತುಗಳ ಸ್ವಭಾವ ಅಂತ ಇನ್ನೊಂದರ್ಥ. ಇನ್ ಜನರಲ್ ಎಲ್ಲ ನೇಚರು ಭಗವಂತನ ಅಧೀನವೇ ಆಗಿದೆ. ಅದನ್ನೇ ಗೀತೆಯಲ್ಲಿ ಹೇಳ್ತಾನೆ, ಯಥಾದಿತ್ಯ ಕಥಂ ತೇಜ ಜಗದ್ಭಾಸಯತೆ ಕಿರಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಯೆ ಮಾಮಕಂ. ಅದಾಯ್ತು, ಏಕೋ ನಾನಾತ್ಮನ್ ವಿಚ್ಛನ್ ಯೋಗತಲ್ಪಾತ್ಸಬುತ್ಥಿ ವೀರ್ಯಂ ಹಿರಣ್ಮಯಂ ದೇವೋ ಮಾಯಾ ವಿಸರ್ಯತ್ರಿಧ. ಏಕೋ ನಾನಾತ್ಮನ್ವಿಚ್ಛನ್, ಒಬ್ಬನೇ ಪರಮಾತ್ಮ ಅನೇಕ ರೂಪಗಳನ್ನು ಸ್ವೀಕಾರ ಮಾಡ ಕೊಟ್ಟಿದ್ದ. ಇವರೇನು ಮಾಡಿಬಿಡ್ತಾರೆ, ಎಲ್ಲ ತಾನೇ ಟ್ರಾನ್ಸ್ಫಾರ್ಮ್ ಆಗ್ತಾನೆ ಅಂತ ಅರ್ಥ ಮಾಡಿಬಿಡ್ತಾರೆ. ನಾನಾತ್ವಂ ಅಂದರೆ ಒಬ್ಬನೇ ಭಗವಂತ ಅನೇಕ ವಾಸ್ತೇವಾದಿ ರೂಪಗಳನ್ನು, ಕೇಶವಾದಿ ರೂಪಗಳನ್ನು, ಮತ್ಸ್ಯಾದಿ ರೂಪಗಳನ್ನು ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ ಅದಕ್ಕೆ. ಯೋಗತಲ್ಪಾತ್ ಸಮುತ್ಥಿತ, ಯೋಗ ನಿದ್ರೆಯಿಂದ ಪರಮಾತ್ಮ ಎದ್ದ, ಅನೇಕ ರೂಪ ಸ್ವೀಕಾರ ಮಾಡ್ತಾ ಇದ್ದಾನೆ. ವೀರ್ಯಂ ಹಿರಣ್ಮಯಂ ದೇವೋ ಮಾಯಾ ವಿಸೃಜತ್ರಿಧ. ಹಿರಣ್ಮಯಂ ವೀರ್ಯಂ, ತನ್ನ ಹಿರಣ್ಮಯವಾದ ವೀರ್ಯವನ್ನು ಮಾಯೆಯ ಮಹಾಲಕ್ಷ್ಮಿಯ ಮೂಲಕವಾಗಿ ಮೂರು ಭಾಗವಾಗಿ ಪರಮಾತ್ಮ ಸೃಷ್ಟಿ ಮಾಡ್ತಾ ಇದ್ದಾನೆ. ಏನಂತ, ಅಧಿದೈವಂ ಅಥ ಅಧ್ಯಾತ್ಮಂ ಅಧಿಭೂತಂ ಇತಿ ಪ್ರಭುಃ ಪುನಸ್ತತ್ಪೌರುಷಂ ವೀರ್ಯಂ ತ್ರಿಧಾಭಿದ್ಯತ ತಚ್ಛೃಣು. ಅದೇನಾಯ್ತು ಅಂತ ಹೇಳ್ತೀವಿ ಅಂತ ಕೇಳ್ತಾರೆ, ಅದು ನಾಳೆ ನೋಡೋಣ. ಪರಮಾತ್ಮ ಸೃಷ್ಟಿ ಹೇಗೆ ಮುಂದುವರಿಸ್ತಾನೆ ಇವೆಲ್ಲ ಗೊತ್ತಿದ್ರೆ ಆಗ ನಮಗೆ ಅನುಸಂಧಾನಕ್ಕೆ ಚಿಂತನೆಗೆ ಬರೋದೆಲ್ಲ ಈ ಪರಿಜ್ಞಾನ ಇದ್ರೆ ಮಾತ್ರ, ಇಲ್ಲದವರು ಚಿಂತನೆ ಮಾಡೋಕ್ಕಾಗೋದಿಲ್ಲ. ನಾರಾಯಣ ಕೆಲ ಪೂರ್ಣ ಗುಣ ಈ ಕಥೆ.